ಗಂಡು ಗಂಡಸಿನ ಹೊಟ್ಟೆಯಲ್ಲಿ ಭ್ರೂಣ. ಎಲ್ಲರಿಗೂ ಅಲ್ಲ, ವಿಚಿತ್ರ. ಯಾವೋ ಒಂದು ಕೋಟಿ ಕೋಟಿ ಎಕ್ಸೆಪ್ಷನ್ ಅದು ಒಂದು. ಅದು ಯಾವುದೋ ಕಾರಣಕ್ಕೆ ಅಲ್ಲಿ ಬಂದಿದ್ರೆ ದೇವತ ಅನುಗ್ರಹದಿಂದ ಹೇಗಾಗುತ್ತೆ? ಇಲ್ಲಿ ವೇದ ಮಂತ್ರಗಳ ಶಕ್ತಿಯನ್ನು ನೋಡಬೇಕು. ಗರ್ಭ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಆ ಮಂತ್ರಕ್ಕೆ ಇದೆ ಅಂದ ಮೇಲೆ ಅದನ್ನು ಯಾರು ಕುಡಿದ್ರು ಗರ್ಭಿಣಿಯರಾಗಬೇಕು ಅಂತ ಶಕ್ತಿ ಇದೆ. ಪುರುಷ ಕುಡಿದ್ರೂ ಆಗಬೇಕು. ರಾಜ ಏನ್ ಮಾಡಬೇಕಾಗ ಪಾಪ, ಮುಂದೆ ಹೇಗೆ ಅವನು ಹೆರಬೇಕು? ಇದೇ ಸಮಸ್ಯೆ ಬಂತ. ಆಗ ದೇವತೆಗಳು ಹೇಳ್ತಾರೆ, ಯೋಚನೆ ಮಾಡಬೇಡ, ಆ ಮಗುವನ್ನ ಹೊಟ್ಟೆ ಸೀಳ್ಕೊಂಡು ಹೊರಗೆ ಬರಲಿ ಅಂತ ಹೇಳಿದ್ದಾರೆ. ಹೊಟ್ಟೆ ಸೀಳ್ಕೊಂಡು ಹೊರಗೆ ಬರಬೇಕು, ಸೀಳ್ಕೊಂಡು ಹೊರಗೆ ಬಂದ್ಬಿಡ್ತಾರೆ. ಹೊಟ್ಟೆ ಸೀಳ್ಕೊಂಡು ಹೊರಗೆ ಬಂತು ಅಂದ್ರೆ ಒಂದೇ ಸಿಸರಿನ್ ಆಪರೇಷನ್ ಅಂದ್ರೆ ಒಂದೇ. ಫಸ್ಟ್ ಕೇಸ್ ಆಫ್ ಸಿಸರಿನ್ ಅಂದ್ರೆ ಭಾಗವತ ಪುರಾಣ ಹೇಳ್ತಾರೆ. ಹೊಟ್ಟೆ ಒಡ್ಕೊಂಡು ಬಂತಂತೆ ಮಗು, ಅದು ಮಗು ಅಳುತ್ತಾ ಇದೆ, ಹಾಲು ಕುಡಿಸ್ಬೇಕು, ವ್ಯವಸ್ಥೆನೇ ಇಲ್ಲ, ಏನ್ ಮಾಡಬೇಕಾಗ? ತಕ್ಷಣ ಮಗು ಅಳುತ್ತಾ ಇದೆಯಂತೆ, ಇಂದ್ರದೇವರು ಬಂದ್ರಂತೆ, ಅಮೃತದಲ್ಲಿ ಅದ್ದಿದ ಬೆರಳಂದ್ರೆ ಬಾಯಿಲಿಟ್ರಂತೆ. ಕಹ ಧಾತಾ ಮಾಂ ಮಾಂ ಧಾತಾ ಅಂತ ಪ್ರಶ್ನೆ ಮಾಡಿದ್ರಿಂದ ಆ ಮಗುವಿಗೆ ಮಾಂಧಾತ ರಾಜ ಅಂತಾನೆ ಹೆಸರಾಯಿತು ಅಂತ ಹೇಳ್ತಾರೆ. ಅಂದ್ರೆ ಮಾಂಧಾತ ರಾಜ ಹುಟ್ಟಿದ್ದು ಹೀಗೆ. ಅವನ ಹೆಸರು ಮಾಂಧಾತ ಅನುಷು ಅಂಬರೀಷ ಸಗರವು. ಆತನ ಹುಟ್ಟೆ ವಿಚಿತ್ರವಾದದ್ದು. ಒಂದು ಪುರಾಣ ಪುಣ್ಯಕಥೆಗಳಲ್ಲಿ ಎಷ್ಟು ವೈಚಿತ್ರ ಕೇಳ್ತೇವೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಯಾವುದೋ ಪೇಪರಲ್ಲಿ ಬಂದಿತ್ತು, ಒಂದು ಎಮ್ಮೆ ಕರುಗಳು ಎರಡು ಜೋಡಿಯಾಗಿಬಿಟ್ಟಿದೆ, ಎಂಟು ಕಾಲುಗಳೆಲ್ಲ ಆ ಕಡೆ ತಲೆ ಒಂದು ಮಿಕ್ಸ್ ಆಗಿಬಿಟ್ಟಿದೆ ಒಂದಕ್ಕೆ. ಏನೇನೋ ವಿಚಿತ್ರವಾದ ರೂಪ ಅದು. ಇನ್ನೊಂದು ಚಿತ್ರ ಹಾಕಿದ್ರು, ಒಂದು ಕರುವಿಗೆ ಐದು ಕಾಲು, ನಾಲ್ಕು ಹೊಟ್ಟೆ ಬೆನ್ಮೇನಿಂದ ಒಂದು ಕಾಲು ಬಂದಿರೋದು ಈ ಕಡೆ. ಏನೇನೋ ಆಗ್ತಾ ಇರುತ್ತೆ. ಆಚಾರ್ಯ ಹೇಳ್ತಾರೆ, ಕರ್ಮ ಭೇದಕ್ಕೆ ತಕ್ಕಂತೆ ಈ ಒಂದು ವ್ಯವಸ್ಥೆ ಬೇರೆ ಬೇರೆ ಆಗೇ ಆಗುತ್ತೆ. ಅದು ಸರಿ ಹೋದಾಗ ಸರಿ ಹೋಗುತ್ತೆ. ಆ ದೃಷ್ಟಿಯಿಂದ ಮಾಂಧಾತ ರಾಜ ಹುಟ್ಟಿ ಬಂದ. ಅಂತೂ ವೇದ ಮಂತ್ರಗಳಿಂದ ನಡೆದ ಕೆಲಸ. ಅವನು ಗರ್ಭಿಣಿಯಾದ, ಮಗುವನ್ನು ಪಡೆದ, ಗಂಡಸು ಮಗುವನ್ನು ಹೆತ್ತಂತ ಕಥೆಯಾಗಿ ಭಾಗವತ ಪುರಾಣ ಬಂತು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸರಿಯಾಗಿ ಜಗತ್ತನ್ನು ನೋಡಿ, ಬಹುಚಿತ್ರ ಜಗದ್ ಬಹುಧಾ ಕರಣ ಪರಶಕ್ತಿ ಅನಂತ ಗುಣ ಪರಮ. ದ್ವಾದಶ ಸ್ತೋತ್ರದ ಮಾತಿ. ದೇವರು ನಂಬೋದಿಲ್ಲ ಹೋದಲ್ಲ, ನಂಬೇಡಿ, ಜಗತ್ತನ್ನು ಚೆನ್ನಾಗಿ ನೋಡಿಬಿಡಿ, ಕಷ್ಟ ದೇವರು ನಂಬಲೇಬೇಕು ಅಂತ ಹೇಳಿದ್ರು. ಇಷ್ಟು ವೈಚಿತ್ರ ಜಗತ್ತಿನಲ್ಲಿದ್ದಾಗ ಇದಕ್ಕೊಬ್ಬ ನಾಥ ಇರಲೇಬೇಕಲ್ಲ. ಅದು ಆಚಾರ್ಯ ಹೇಳಿದ ಮಾತು, ಪರಶಕ್ತಿ ಅನಂತ ಗುಣ ಪರಮಃ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ, ಯಾರು ದೇವರನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾರೋ ಅವರು ಜಗತ್ತನ್ನೇ ನೋಡಿಲ್ಲ ಅಂತ ಅರ್ಥ. ತೀರ್ಥಯಾತ್ರೆ ಮಾಡೋ ಉದ್ದೇಶ ಅದೇ. ಜಗತ್ತು ಎಷ್ಟು ವಿಚಿತ್ರ ವಿಚಿತ್ರ ಅಂತ ಗೊತ್ತಾಗ್ತಾ ಗೊತ್ತಾಗ್ತಾ ಹೋದಂತೆ, ಓ ಇದಕ್ಕೆ ಸ್ವಾಮಿ ಇದ್ದೇ ಇದ್ದಾನೆ, ಅವನೇ ನಮ್ಮ ನಾರಾಯಣ, ಜನ್ಮಾದ್ಯಶ ಯತಃ ಅನ್ನೋ ದೀಕ್ಷೆ ಬರುತ್ತೆ. ಮುಂದೆ ಆತನಿಗೆ 50 ಜನ ಹೆಣ್ಣುಮಕ್ಕಳು, 50 ಜನ ಹೆಣ್ಣುಮಕ್ಕಳಿದ್ದಾರೆ. ಪಾಪ ಒಂದು ದಿವಸ ಸೌಭರಿ ಅಂತ ಒಬ್ಬ ಮುನಿ ಯಮುನಾ ತೀರದಲ್ಲಿ ತಪಸ್ ಮಾಡ್ತಾ ಇದ್ರು. ಶಾಸ್ತ್ರ ಹೇಳುತ್ತದೆ, ಅನೇಕ ಸ್ನಾನಕ್ರಮನೇ ತುಂಬಾ ಜನಕ್ಕೆ ಗೊತ್ತಿಲ್ಲ, ಸ್ನಾನಕ್ರಮನೇ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೋದ, ನೀರು ದಬ ದಬ ಹಾಕೊಂಡ, ಎರಡು ಸಿನಿಮಾ ಹಾಡು ಹೇಳ್ದ, ಬಂದುಬಿಟ್ಟ. ಇದೇ ಶಾಸ್ತ್ರ, ಇದೇ ಸ್ನಾನ ತಿಳ್ಕೊಂಡ್ಬಿಟ್ಟಿರ್ತ. ನಿಜವಾದ ಸ್ನಾನ ಅಂದ್ರೆ ಅವಗಾಹನ ಸ್ನಾನವೇ ಸ್ನಾನ. ಸರೋವರಾದಿಗಳು ಬಂದ ಕಾಲಕ್ಕೆ ಅದನ್ನು ಮುಳುಗಿ ಸ್ನಾನ ಮಾಡಬೇಕಂತೆ. ಆಚಾರ್ಯ ಹೇಳುತ್ತಾರೆ, ಒಂದು ಕಾಲಕ್ಕೆ ಹೇಗೆ ಮುಳುಗಬೇಕು ಅಂದ್ರೆ, ಮುಳುಗಿ ಭಗವಂತನಾದ ಶ್ರೀಹರಿಯನ್ನ ಸ್ತೋತ್ರ ಮಾಡತಕ್ಕಂತ ಅಘಮರ್ಷಣ ಸೂಕ್ತವನ್ನು 3 ಸರ್ತಿ ಹೇಳಬೇಕು. ತಿರ್ಜದೇ ನಿಮಗ್ನ ಅಪ್ಸು ತಿರ್ಜಪೇದ್ ಅಘಮರ್ಷಣಂ ಮತ್ತು ಸದಾಚಾರ ಸ್ಮೃತಿ. ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯ ಹೇಳ್ತಾರೆ, ಸರೋವರ ನದಿಗಳಲ್ಲಿ ಹೋದಾಗ ಅದರಲ್ಲಿ ಪೂರ್ತಿ ಮುಳುಗಿ ಕೂತು ಋತಂತೇಶ್ಚ ಸೂಕ್ತಶ್ಚ ಅನ್ನೋ ಸೂಕ್ತವನ್ನ 3 ಸರ್ತಿ ನಾನ್ ಸ್ಟಾಪ್ ಹೇಳಬೇಕು, ಮುಳುಗಿ ಕೂತು ಬಿಟ್ಟು ಹಾಗೇನೆ. ಅದು ಸ್ನಾನದ ಅತ್ಯುತ್ತಮವಾದ ಘಟ್ಟ, ಅದು ಅಘಮರ್ಷಣ ಅಂತ ಕರೀತಾರೆ. ಅದನ್ನು ಮಾಡ್ತಾ ಇದ್ದಾರೆ ಅವರು. ಪಾಪ ಆ ಮಾಡೋ ಹೊತ್ತಿನಲ್ಲಿ ಕಣ್ಣು ತೆಗೆದಿದ್ದಾರೆ, ವಿಚಿತ್ರ ದೃಶ್ಯ ಕಾಣುತ್ತವೆ. ಎರಡು ಮೀನಿನ ಜೋಡಿ, ಮೀನು ದಂಪತಿಗಳು ವಿಹಾರ ಮಾಡ್ತಾರೆ ಅಂತ ನೋಡಿಬಿಡ್ತಾರೆ. ಆ ಕ್ಷಣಕ್ಕೆ ಅನ್ನಿಸ್ತಂತೆ, ಓಹೋ ನಾನು ಯಾಕೆ ಮದುವೆ ಆಗಬಾರದು ಅಂತ ಅನಿಸ್ತಂತೆ. ಆ ಕ್ಷಣ ಇದ್ದಕ್ಕಿದ್ದಾಯ್ತು. ಆಗ ಹೇಳಿ ಅಲ್ಲಿವರು ಹೇಳೇನೆ ಬಂದಿದ್ದಿಲ್ಲ ಪಾಪ ಅವರಿಗೆ, ಹಣ್ಣು ಮುದುಕರು, ಇದ್ದಕ್ಕಿದ್ದ ಮದುವೆ ಆಗಬೇಕು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಕೆಲವು ದೃಶ್ಯಗಳು ಮನಸ್ಸಿಗೆ ಎಷ್ಟು ವಿಕಾರ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಕೆಲವು ದೃಶ್ಯಗಳು ಮನಸ್ಸಿಗೆ ಎಷ್ಟು ವಿಕಾರವನ್ನು ಉಂಟು ಮಾಡುತ್ತೆ. ಮೇಲೆ ಕೆದ್ರು ಮದುವೆ ಆಗಬೇಕಂತ ಹೊರಟೇ ಬಿಟ್ರು ಪಾಪ. ಆಗ ಈ ರಾಜ್ಯ ಬಾಂಧಾತ ರಾಜ ರಾಜ್ಯ ಆಡ್ತಾ ಇತ್ತಾನೆ. ಬಂದ್ರು, ರಾಜ ನೋಡಿದ, ಸಷ್ಟಾಂಗ ನಮಸ್ಕಾರ ಹಾಕಿದ, ಬನ್ನಿ ಸ್ವಾಮಿ ಅಂತ ಕೂಡಿಸಿದ. ಏನು ಬೇಕು ಅಂತ ಕೇಳಿದ. ಅದು ಕೇಳಬೇಕಾದ ಧರ್ಮ ಏನು ಬೇಕು ಅಂತ ಕೇಳಿದ. ರಾಜ, ನನ್ನ ಮದುವೆ ಆಗಬೇಕಾಗಿದೆ ಅಂತ ಹೇಳಿ. ಅವಶ್ಯ ಆಗಿ ಸ್ವಾಮಿ, ಏನೋ ಖರ್ಚು ಕೇಳ್ತಾರೆ ಅಂತ ತಿಳ್ಕೊಂಡ ಪಾಪ. ಮದುವೆ ಖರ್ಚು ಕೇಳ್ತಾರೆ, ಕೊಟ್ರಾಯ್ತು ತಿಳ್ಕೊಂಡು ಆಗಿ ಅಂತ ಕೇಳಿದರೆ, ರಾಜ ನನಗೆ ಹೆಣ್ಣು ಬೇಕಾಗಿದೆ ಅಂತ ಹೇಳಿ. ಆಯ್ತು ಸ್ವಾಮಿ ಹುಡುಕೋಣ ಅಂತ ಹೇಳಿದ್ರೆ, ನಾನು ಹುಡುಕಿದ್ದೇನೆ ಅಂತ ಹೇಳಿದ್ರು. ಯಾರು ಅಂತ ಕೇಳಿದರು. ನಿನಗೆ 50 ಹೆಣ್ಮಕ್ಕಳಿದ್ದಾರಂತಲ್ಲ, ಒಬ್ಬಳು ಕೊಟ್ಟು ನನಗೆ ಮದುವೆ ಮಾಡು ಅಂತ ಹೇಳಿದ್ರು. ಎಷ್ಟು ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪಾಪ. ರಾಜ 50 ಒಬ್ಬಳು ಕೊಟ್ಟರೆ ಸರಿಯೇ? ರಾಜರಿ ಶಾಕಾಯಿತು ಪಾಪ. 50 ಹೆಣ್ಮಕ್ಳು ಎಲ್ಲ ಚಿಕ್ಕ ಚಿಕ್ಕ ಹುಡುಗಿಯರು. ಇವ್ರು ನೋಡಿದ್ರೆ ತಲೆ ನಡುತ್ತಾ ಇದೆ ಬ್ರಾಹ್ಮಣನಿಗೆ. ತಲೆ ಕೇಳ್ಬೇಕಾದ್ರೆ ತಲೆ ನಡುತ್ತಾ ಇದೆ, ಮದುವೆ ಮಾಡ್ಕೊಂಡು ಕೇಳ್ತಾನೆ ತಲೆ ನಡುತ್ತಿದೆ ಅಂತ. ಅಷ್ಟು ಹಣ್ಣು ಧಮನಿ ಸಂತತಂ. ತಲೆಯಲ್ಲಿ ಹುಡುಕಿದ್ರೆ ಒಂದು ಕಪ್ಪು ಇರಲಿಲ್ಲ. ಹಣ್ಣು ಮುದುಕರು ಪಾಪ. ಇವ್ರು ಏನಂತ ಮದುವೆ ಮಾಡಿಕೊಡೋದು? ಇಲ್ಲ ಅಂದ್ರೆ ರಾಜ್ಯ ಕೋಶ ಎಲ್ಲ ಸುಟ್ಟಾಕಿ ಬಿಡ್ತಾರೆ ಅಂತ ತಪಶಕ್ತಿ ಇದೆಯವರು. ಆಗಲಿ ಎಂದರೆ ಮಗಳ ಭವಿಷ್ಯ ಹಾಳಾಗತ್ತೆ. ಏನ್ ಮಾಡಬೇಕು? ಇದಕ್ಕೆ ಯೋಗ ಅಂತ ಕರೀತಾರೆ. ಯೋಚನೆ ಮಾಡಬೇಕಲ್ಲ, ಧರ್ಮ ಸಂಕಟ ಬಂದಾಗ ಯೋಚನೆ ಮಾಡಬೇಕು. ನಾವೇನ್ ಮಾಡ್ತೇವೆ ಅಂತ ಪ್ರಸಂಗ ಬಂದ್ರೆ ಬಾಯಿ ಬಂದ ಬೈದು ಕಳಿಸಿಬಿಡ್ತೇವೆ ನೋಡಿ ಅಂತೆ. ರಾಮ ಇನ್ನೊಂದ್ರೆ ಕಾಲು ಮಿಡಿತೇನೆ ನೋಡು ಅಂತ ಕಳಿಸಿಬಿಡ್ತಾರೆ. ಅವನು ಬೈಕೊಂಡು ಹೋಗ್ತಾನೆ, ಸರ್ವನಾಶಿಯಾಗಿಬಿಡ. ಬ್ರಾಹ್ಮಣ ಸವಾಸ ಭಾರಿ ಡೇಂಜರಸ್, ಬಿಡಾಗಿಲ್ಲ ಹಿಡಿಯಾಗಿಲ್ಲ. ಅದಕ್ಕೆ ಶಾಸ್ತ್ರ ಓದಿರ್ಬೇಕು. ಏನ್ ಮಾಡಬೇಕಾಗ? ಅದು ಬುದ್ಧಿವಂತ ರಾಜ, ಸ್ವಾಮಿ ತುಂಬಾ ಸಂತೋಷ, ನಿಮ್ಮಂತ ಅಳಿಯ ಸಿಗೋದಂದ್ರೆ ಭಾರಿ ಭಾರಿ ಪುಣ್ಯ ಮಾಡಿರಬೇಕು. ಆದ್ರೆ ಏನ್ ಮಾಡೋದು, ನನ್ನ 50 ಜನ ಹೆಣ್ಮಕ್ಕಳಿದ್ದಾರೆ, ಯಾರನ್ನು ಕೊತ್ತು ಮದುವೆ ಆಗಬೇಕು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೊಂದು ಕೆಲಸ ಮಾಡ್ತೇನೆ, 50 ಜನ ಹೆಣ್ಮಕ್ಕಳಲ್ಲಿ ನಿಮ್ಮನ್ನ ಯಾರು ಒಪ್ತಾರೋ ಅವ್ರು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿ. ಈ ಮುದುಕನ್ ಯಾರು ಒಪ್ತಾರೆ? ಒಪ್ಪೋದಿಲ್ಲ, ಇಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು. ಸೌಕರ್ಯಗಳು ಬಿಡ್ತಾರಾ? ಚಾಪೆ ಕಡೆ ನೋಡಿದ್ರೆ ರಂಗೋಲಿ ಕಡೆ ನೋಡ್ತಾರೆ ಅಂತಾರೆ ಲಾಟೈ. ಆಯ್ತು ರಾಜ, ನಿನ್ ಬುದ್ಧಿ ಗೊತ್ತಾಗಿದೆ ನನಗೆ, ನಿನ್ ಮಕ್ಕಳನ್ನ ಕಳಿಸಿ ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ರೆ. ಒಬ್ಬೊಬ್ಬರು ಕಳಿಸ್ಕೊಡ್ತಾನೆ ರಾಜಪ್ಪ, ಮುನಿಗಳು ಕೂತಿದ್ರು, ಹೊರ ಬಂದಿದ್ದೆ ನೋಡ್ಕೊಂಬನ್ನಿ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಕಳಿಸ್ತಾನಪ್ಪ. ಎಲ್ಲರೂ ಬಂದು ನೋಡ್ತಾರೆ, ರಾಜ ಅನ್ಕೊಂಡಿರ್ತಾನೆ, ಅಪ್ಪ ನನಗೆ ಬೇಡ ನನಗೆ ಬೇಡ ಅಂತಾರೆ, ಆಚಾರ್ಯ ನೋಡಿ ಅಂತ ಕಳಿಸ್ಬಿಟ್ರೆ ಮುಗಿದು ಹೊತ್ತು ತಿಳ್ಕೊಂಡಿದ್ದ ಪಾಪ. ಅವ್ರು ಬಂದ್ರು ತಂದೆ ಹತ್ರ, ರೈ ಚರಣ ಬಂದ್ರು, ಏನಮ್ಮ ಏನ್ ಹೇಳ್ತೀರಿ ಅಂದ್ರು. ಅಪ್ಪ ನಾ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದ್ರು. ಏನು? 50 ಜನ ಹೇಳ್ತಾರೆ, ನಾನೇ ಅವನ್ ಮದುವೆ ಆಗ್ತೇನೆ, ನಾನೇ ಅವನ್ ಮದುವೆ ಆಗ್ತೇನೆ ಅಂತ ಹೇಳಿದ್ರು. ಅಂದ್ರೆ ಒಬ್ರು ಆಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡ್ರೆ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕೀಗ? ರಾಜ ಅನ್ಕೊಂಡಂತೆ ನಾನ್ ದರ್ತನ ಮಾಡಿಬಿಟ್ಟೆ, ಸುಮ್ಮನೆ ಒಬ್ಬನು ಕೊಟ್ರೆ ಮುಗಿದೋಗ್ತಿತ್ತು. 50 ಜನ ಕೊಡಬೇಕಾಯ್ತು, ಮಾತು ಪ್ರಕಾರ ಒಪ್ಪಿದವ್ರು ಕೊಡ್ತೀರಿ ಅಂತ ಹೇಳಿದ್ರಿಂದ 50 ಜನ ಒಪ್ಪಿರು, 50 ಜನ ಮದುವೆ ಕೊಡಬೇಕಾಯ್ತು. ಏನ್ ಮಾಡ್ಬೇಕೀಗ? ಆಯ್ತು, ದೇವರ ಸಂಕಲ್ಪ ಅಂತ ಹೇಳಿದ್ದು. ಪಾಪ ದುಃಖ ಪಡೋದಿಲ್ಲ, ಯಾಕಂದ್ರೆ ಶಾಸ್ತ್ರ ಕೊಟ್ಟು ಮಾತಿ ತಪ್ಪಬಾರದು ಅಂತಿರೋದ್ರಿಂದ ಮದುವೆ ಮಾಡಿಕೊಟ್ಟೇ ಬಿಟ್ಟರು. ಆ ಮುನಿ ಮಾಡಿದ ಈ ಟ್ರಿಕ್ ಏನು ಗೊತ್ತೇನು? ಮುನಿಗಳು ಮಾಡಿದ್ದು, ಈ ರಾಜನೇ ಮುದುಕ ಕಂಡಾಗೆ ಕಾಣ್ತಾ ಇದ್ದ, ಅವರ ಕಣ್ಣಿಗೆ ಒಳ್ಳೆ, ನಾವು ಮನ್ಮತ ಕಂಡ ಕಾಣ್ತಿದ್ದಾರೆ ಪಾಪ. ಆದ್ರಿಂದ ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ಎಂಥ ಯೋಗ ಶಕ್ತಿ ಇವರಿಗೆ! ರಾಜನ ಕಣ್ಣಿಗೆ ಮುದುಕರು, ಆತನ ಅವರ ಕಣ್ಣಿಗೆ ಒಳ್ಳೆ ಸುಂದರ ತರುಣ. ಒಬ್ಬ ಯೋಗಿಗೆ ಶಕ್ತಿ ಇದ್ರೆ ಭಗವಂತನ ಶಕ್ತಿ ಎಷ್ಟಿರಬೇಕು ಯೋಚನೆ ಮಾಡಿ ಅಂತ ಹೇಳಿದ್ದ. ಭಗವದ್ ಧ್ಯಾನ ಮಾಡಿದ ಯೋಗಿಯ ಶಕ್ತಿ ಹೀಗಿತ್ತಂತೆ. ಮದುವೆ ಮಾಡಿಕೊಟ್ರು, ಹೆಣ್ಣು ಕಂಡು ಹೊರಟೇ ಬಿಟ್ರು. ರಾಜ ನೋಡಿದ, ಜೀವ ನಿಲ್ಲಿಲ್ಲ ಪಾಪ, 8 ಜನನ್ನು ಕೊಟ್ಟು ಮದುವೆ ಮಾಡಿಬಿಟ್ಟೆ. ಒಬ್ಬ ಮೊದಲೇ ಮುದುಕ ಬ್ರಾಹ್ಮಣ ಬರೀ ಕೈಲಿ ಬಂದಿದ್ದ, ಹೇಗಿದ್ದಾರೋ ಏನು ಗತಿಯೋ, ಆಯ್ತು ನೋಡ್ಕೊಂಡಾರು ಬರೋಣ ಅಂತ ಒಂದ್ ದಿವಸ ಹೊರಟ. ಪುಣ್ಯಕಾರ ಅಡ್ರೆಸ್ ಇಸ್ಕೊಂಡಿದ್ದ, ಅಡಿಯನ ಅಡ್ರೆಸ್ ಒಂದು ಸಿಕ್ಕಿತ್ತು ಪಾಪ. ಎಲ್ಲೋ ತಪೋವನ ಸೌಭರಿ ಆಶ್ರಮ ಅಂತ ಹುಡುಕೊಂಡು ಹೋಗಿ ನೋಡಿದ್ರೆ ಮೊದಲನೇ ಆಘಾತ ಏನು ಗೊತ್ತೇನು? ಏನೋ ಬಣ್ಣಕುಟಿ ಕಾಣುತ್ತೆ, ನಾನು ಜೋಪಡಿ ಇರುತ್ತೆ ಅಂತ ಹೋಗಿ ನೋಡಿದರೆ ಬಂಗಾರದ ಮನೆಗಳು, ಬಂಗಾರದ ಮನೆಗಳು, ಏನು ವಜ್ರ ವೈಢೂರ್ಯಗಳ ಅಲಂಕಾರ. ಎಲ್ಲಿಗೋ ಬಂದ್ಬಿಟ್ಟೆ ಅಂತ ಕೇಳ್ತಾನೆ ಪಾಪ. ಇವರ ಆಶ್ರಮ ಇದೇ ಸ್ವಾಮಿ ಆಶ್ರಮ ಅಂತ ಹೇಳ್ತಾರೆ ಸೌಭರ್ಯ, ಅದೇ ಅಲ್ಲೇ ಇರೋದು ಅಂತ ಹೇಳಿದ್ರೆ, ಇಷ್ಟ ಯಾರದು ಅವರದ್ದೇ ಅಂತ ಹೇಳಿದ್ರೆ. ರಾಜ ಒಂದು ಕ್ಷಣ ಅನ್ಕೊಂಡಂತೆ, ಏನು ಐಶ್ವರ್ಯ, ಏನು ಐಶ್ವರ್ಯ ಈತನದು. ಅಲ್ಲಿ ಭಾಗವತಲ್ಲಿ ಹೇಳ್ತಾರೆ, ಅವನು ಇಡೀ ಚಕ್ರವರ್ತಿ, ಅವನು ನನ್ನ ಚಕ್ರಾಧಿಪತ್ಯ, ನನ್ನ ಅಳಿಯನ ಆಸ್ತಿಯ ಮುಂದೆ ಏನೂ ಅಲ್ಲ ಅನ್ಕೊಂಡ್ಬಿಟ್ರಂತ. ಅಂತ ಸಂಪತ್ತು ಅಷ್ಟೊಳಗಿತ್ತಂತೆ ಪಾಪ. ಆಯ್ತು, ಹೋತು ಮಗಳ ಮನೆಗೆ ಹೊರಟ. ಹೋಗ್ತಿರ್ಲಿಕ್ಕೆ ಅಳಿಯ ಕೂತಿದ್ದಾರೆ, ಮಗಳಿದ್ದಾಳೆ, ಮಗಳು ಒಳ್ಳೆ ಖುಷಿಯಿಂದ ಇದ್ದಾಳೆ. ಬಂದ ತಕ್ಷಣ ಶಾಪ ಹಾಕ್ಲಿಕ್ಕೆ ಅಂತ ಬಂದ್ರೆ, ಅಪ್ಪ ಎಂತ ಮುದುಕಿನ ಕೊಟ್ಟುಬಿಟ್ಟಿ ಅಂತ ಬೈಲಕ್ಕೆ ಅಂತ ಬರ್ತಾರೆ ಅಂತ ತಿಳ್ಕೊಂಡ್ರೆ, ನಗರಕ್ಕೆ ಬರ್ತಾಳೆ ಮಗಳು, ಖುಷಿಯಿಂದ ಇದ್ದಾಳೆ. ಏನಮ್ಮ ಹೇಗಿದ್ದಿ? ತುಂಬಾ ಚೆನ್ನಾಗಿದ್ದೀನಪ್ಪ ಅಂತ ಹೇಳಿದ್ರು. ಆಶ್ಚರ್ಯ ನೋಡಿದ್ರೆ, ಎಲ್ಲಿ ಯಜಮಾನರು ಅಂತ ನೋಡುತ್ತಾರೆ ಸೋಭರಿಗಳು. ಚಿಕ್ಕ ಹುಡುಗ ತರುಣ ನಕ್ಕರಂತ, ರಾಜ ಏನ್ ತಿಳ್ಕೊಂಡ್ಬಿಟ್ಟಿದ್ದಿ, ನನ್ನ ಮುದುಕ ಅಂತ ತಿಳ್ಕೊಂಡ್ಬಿಟ್ಟಿದ್ದೀಯಾ, ನೋಡು ನನ್ನ ಶಕ್ತಿ ಅಂತ ತೋರಿಸಿದೆ. ಆಗ ಅವ್ರಿಗೆ ಆಶ್ಚರ್ಯವಾಗಿ ಸಂಭ್ರಮ ಆಯ್ತಂತೆ. ಭಲೆ, ಅಂತೂ ಈ ಮಗಳು ಪುಣ್ಯಾತ್ಮಳು ಅಂತ ಹೇಳಿ ಇನ್ನೊಂದು ಮನೆಗೆ ಹೋಗ್ತಾನೆ ಪಾಪ. ಎರಡನೇ ಮಗಳ ಗತಿ ಏನಾಗಿದ್ದು ನೋಡಿದ್ರೆ, ಅವಳು ಹಾಗೆ ಇದ್ದಾಳೆ. ಅಲ್ಲಿ ಇದ್ದಾರೆ ಸೌಭರಿಗಳು, ಮತ್ತೆ ಅಲ್ಲೂ ಇದ್ದಾರೆ, ಮೂರನೇ ಮನೆಗಳು ಅಲ್ಲೂ ಸೌಭರ್ಯಗಳಿದ್ದಾರೆ, 50 ಮನೆಗಳಲ್ಲೂ ಸೌಭರ್ಯಗಳಿದ್ದಾರೆ, ತರುಣರಾಗಿದ್ದಾರೆ, ಎಲ್ಲ ಮಕ್ಕಳು ಸುಖವಾಗಿದ್ದಾರೆ. 50 ಮನೆಗಳಲ್ಲೂ ಕೂಡ 50 ರೂಪ ಸ್ವೀಕಾರ ಮಾಡಿ ಅವರಿದ್ದರು. ತಾರುಣ್ಯ ತಗೊಂಡಿದ್ದೆ ಚವನ ಮುನಿಗಳ ದಾಖಲೆ. ಹಣ್ಣ ಮುಣ್ಣು ಮುದುಕರಾಗಿದ್ದವರು ಹುಡುಗರಾಗಿಬಿಟ್ಟಿದ್ರು. ಇವ್ರು ಹಾಗಲ್ಲ, 50 ರೂಪ ತಗೊಂಡು ತರುಣರಾಗಿದ್ದ. ಆ ಯೋಗ ಶಕ್ತಿ ನೋಡಿದ ನಮಗೆ ಅನಿಸುತ್ತೆ, ಸೌಭರಿಗಳು ಜೀವೋತ್ತಮರಲ್ಲ, ಸರ್ವೋತ್ತಮರೂ ಅಲ್ಲ, ಇಂದ್ರಾದಿ ದೇವತೆಗಳೂ ಅಲ್ಲ, ಒಬ್ಬ ಮುನಿಗಳು. ಮುನಿಗಳ ಯೋಗಶಕ್ತಿ 50 ರೂಪ ತಗೊಂಡು 50 ಜನರೊಂದಿಗೆ ಸಂಸಾರ ಮಾಡೋ ಸಾಮರ್ಥ್ಯ ಕೊಟ್ಟಿದ್ರೆ ಭಗವಂತನಾದ ನಾರಾಯಣ ಶ್ರೀಕೃಷ್ಣ ಸಾಕ್ಷಾತ್ ಶ್ರೀಹರಿ ಅವರು 16,108 ರೂಪಗಳಿಂದ 16,108 ಮನೆಗಳಲ್ಲಿ ಇದ್ರೆ ನಾರದರು ಬಂದಾಗ ಕಂಡ್ರೆ ಏನ್ ಆಶ್ಚರ್ಯ ಅದರೊಳಗೆ. ನಾವು ಕೇಳೋ ದಶಮಸ್ಕಂದದಲ್ಲಿ ಆ ಕಥೆ ಕೇಳುತ್ತೇವೆ, ನವಮಸ್ಕಂದದಲ್ಲಿ ಈ ಕಥೆ ಬಂದಿದೆ. ಯಾತಕ್ಕೆ ಗೊತ್ತಾ? ಭಕ್ತನ ಕಥೆ ಹೀಗಿದ್ರೆ ಭಗವಂತನ ಮಹತ್ವ ಹೇಗಿರುತ್ತೆ ಅಂತ ಹೇಳಿ, ಭಗವದ್ಭಕ್ತರ ಕಥೆ ಭಗವಂತನ ಕಥೆ ಹೇಳೋದಕ್ಕೆ ಅಧಿಕಾರ ತಂದುಕೊಡ್ತದೆ ಅಂತ, ಅರ್ಹತೆ ತಂದುಕೊಡ್ತಕ್ಕಂಥ ಜಾಗ ಇದು. ಇಷ್ಟೆಲ್ಲ ಸಂಭ್ರಮ ಪಟ್ಟು ಮಾಂಧಾತ ರಾಜ ಹೊರಟು ಬಿಟ್ಟನಂತೆ. ಸೌಭರಿಗಳು ಒಂದು ದಿವಸ ಯೋಚನೆ ಮಾಡ್ತಾ ಕೂಡ್ತಾರೆ. ಅಷ್ಟೊತ್ತಿಗೆ ಅವರಿಗೆ ಒಬ್ಬೊಬ್ಬ ಹೆಂಡತಿಯಲ್ಲಿ 100 ಗಂಡು ಮಕ್ಕಳಾದ್ರಂತ. ಒಬ್ಬೊಬ್ಬ ಹೆಂಡತಿಯಲ್ಲಿ 100 ಗಂಡು ಮಕ್ಕಳು, ಒಟ್ಟು ಎಷ್ಟಾಯ್ತು ಅಲ್ಲಿಗೆ? 5,000 ಸರ್ಗ, 5,000 ಗಂಡು ಮಕ್ಕಳಾದ್ರೆ ಅವರಿಗೆ. ನೋಡಿದವರು ಏನು ಹೆಂಡತಿ ಮಕ್ಕಳು ಐಶ್ವರ್ಯ ಏನೆಲ್ಲ ಇದೆಯಲ್ಲ ಪುಣ್ಯಾತ್ಮರು ಅಂತ ನಾವು ಅಂದ್ಕೊಂಡ್ರೆ ಅವರು ದುಃಖದಿಂದ ಮಾತಾಡ್ತಾ ಇದ್ದಾರಂತೆ. ಪಾಪ ಅವ್ರು ಹೇಳ್ತಾರೆ, ಎಷ್ಟು ಮುಂದಕ್ಕೆ ಬಂದಿದ್ದೀರಿ ಸ್ವಾಮಿ ಅಂತ ತಿಳ್ಕೋಬೇಡಿ ನನ್ನ ಬಗ್ಗೆ. ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನಃ ಸಚ್ಚರಿತೌವ್ರತಸ್ಯ ಅಂತರ್ಜಲೇ ವಾರಿಚರ ಪ್ರಸಂಗಾತ್ ಪ್ರಚಾವಿತಂ ಬ್ರಹ್ಮ ಚಿರಂ ಧೃತಂ ಯತ್. ನನ್ನನ್ನು ನೋಡಿ, ನಾನು ಹೇಗೆ ಹಾಳಾಗಿಬಿಟ್ಟೆ ನೋಡಿ ಅಂತ ಹೇಳ್ತಾರೆ. ಹೇಗೆ ಉದ್ಧಾರವಾಗಿಬಿಟ್ಟೆ ನೋಡಿ ಅಲ್ಲ, ಹೇಗೆ ಹಾಳಾಗಿಬಿಟ್ಟೆ ನೋಡಿ ನಾನು. ಯಾಕೆ ಏನ್ ಮಾಡಿದ್ದಿ ಅಂದ್ರೆ, ಎಷ್ಟು ದೊಡ್ಡ ತಪಸ್ವಿ ನಾನು, ಅಖಂಡ ಬ್ರಹ್ಮಚರ್ಯ ನನ್ನದಾಗಿತ್ತು. ಎಲ್ಲೋ ಮೀನಿನೊಳಗೆ ಸ್ನಾನ ಮಾಡಬೇಕಾದ್ರೆ ಮೀನಿನ ದಾಂಪತ್ಯ ಕಂಡು ನನ್ನ ಬುದ್ಧಿ ಏನೇನೋ ಆಗೋಗ್ಬಿಡ್ತು. ಸಂಸಾರಕ್ಕೆ ಬಂದೆ, ಮಕ್ಕಳನ್ನು ಪಡೆದೆ, ಬಂಧನಕ್ಕೆ ಒಳಗಾದೆ. ಇದರಿಂದ ಏನು ಕಾರಣ? ಅಂತರ್ಜಲೇ ವಾರಿಚರ ಪ್ರಸಂಗ, ನೀರಿನೊಳಗೆ ಕಂಡ ಮೀನುಗಳ ದಾಂಪತ್ಯ ಹೀಗೆ ಮಾಡಿದೆ ನನ್ನನ್ನ. ನನ್ನ ನೋಡಿ ಪಾಠ ಕಲಿಯಿರಿ, ಕೆಟ್ಟ ವಸ್ತುಗಳನ್ನು ನೋಡಬೇಡಿ ಅಂತ ಹೇಳಿದ್ದಾರೆ, ಸಂದೇಶ ಕೊಡ್ತಾರೆ. ಒಂದು ಸತ್ಯ, ಮೀನು ನೀರಿನೊಳಗೆ ಮೀನುಗಳನ್ನು ಕಂಡ್ರೆ ಮನಸ್ಸಿನ ವಿಕಾರ ಆಗಿರಬೇಕಾದ್ರೆ, ಗಿಡ ಬೆಳಗಾದ್ರೆ ಟಿವಿ ಒಳಗೆ ಏನೇನೋ ಜನ ನೋಡ್ತಾರಲ್ಲ, ಅವ್ರ ಬುದ್ಧಿ ಹ್ಯಾಂಗ್ ಸರಿ ಇರಬೇಕು ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಇವತ್ತು ದಾರಿ ತಪ್ಪಲಕ್ಕೆ ಒಂದು ರಾಜದ ಮಹಾದ್ವಾರವನ್ನು ತಯಾರು ಮಾಡಿಬಿಟ್ಟಿದ್ದಾರೆ. ಪಾಪ ಜನ ಲೌಕಿಕರು ಇದನ್ನು ಬೈತಾರೆ. ಪಾಪ ದುರ್ದರ್ಶನ, ದುರ್ದರ್ಶನ ಲೌಕಿಕರು ಬೈಬೇಕಾದ್ರೆ ಇದರ ಅಧ್ಯಾತ್ಮವಾದಿಗಳು ಎಷ್ಟು ತೀಕ್ಷ್ಣವಾಗಿ ಇದನ್ನು ಖಂಡನೆ ಮಾಡಬೇಕು. ಇವತ್ತು ಯಾರಿದ್ದಾರೆ ಯೋಚನೆ ಕೂಡ ಮಾಡಾಗಿಲ್ಲ, ಅದು ವಿಚಿತ್ರವಾದ ಪ್ರಪಂಚಕ್ಕೆ ಹೋಗ್ತಾ ಇದೆ. ಇಷ್ಟು ದಿವಸ ಕಥೆ ಕಾದಂಬರಿಗಳಲ್ಲಿ ಓದ್ತಾ ಇದ್ರೆ ಅಷ್ಟೇನೆ, ಕೆಟ್ಟ ಕೆಟ್ಟ ಕಥೆ ಕಾದಂಬರಿಯಲ್ಲಿ ಓದಿಬಿಟ್ಟು ತಲೆ ಕೆಟ್ಟ ಹೋಗ್ತಿದ್ರು. ಈಗ ಓದೋದಲ್ಲ, ಕಣ್ಣಾರೆ ನೋಡಿಬಿಟ್ಟು ಕೆಡ್ತಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯವೇ ಆಶ್ಚರ್ಯ. ಅವರಿಂದ ಕಲಿಬೇಕಾದ ಪಾಠ ಇದು. ಇಷ್ಟು ಮಾಡಿ ಮತ್ತೆ ವಿರಕ್ತರಾಗಿಬಿಟ್ರಂತೆ, ವಿರಕ್ತರಾಗಿ ಮತ್ತೆ ಇನ್ನೊಂದು ಆಶ್ರಮ ತಪಸ್ಸಿಗೆ ಹೋಗಿಬಿಟ್ರೆ, ಎಲ್ಲವನ್ನು ಬಿಟ್ಟುಬಿಟ್ರೆ ತಪಸ್ಸಿಗೆ ಹೋದ್ರಂತೆ. ಅವರ ಈಜ ಹೆಂಡಂದ್ರೆ ಹೇಗಿದ್ರು ಗೊತ್ತಾ, ಎಷ್ಟು ಪರಿವರ್ತನೆ ಆಗಿದ್ದಾರೆ ಗಂಡನ ಮಹಾತ್ಮೆ ನೋಡಿಬಿಟ್ಟು ಅಂದ್ರೆ, ಆ ಐಶ್ವರ್ಯವನ್ನು ಅವ್ರು ಬಿಟ್ಟುಬಿಟ್ರು. ನೀವು ಬೇಕಾದ್ರೆ ತಾವು ನೀವಿರಿ, ನೀವು ನಾ ತಪಸ್ಸಿಗೆ ಹೋಗ್ತೇನೆ, ಇಲ್ಲ ಇಲ್ಲ ನಾವು ಬರ್ತೇವೆ ತಪಸ್ಸಿಗೆ ಅಂತ ಹೊರಟುಬಿಟ್ರು. ಅವರು ತಪಸ್ಸು ಮಾಡಿ ತಮ್ಮ ಪತ್ನಿಯರ ಸಮೇತ ಎಲ್ಲರೂ ಸದ್ಗತಿ ಹೊರಟುಬಿಟ್ರಂತೆ ಅಂತ ವಿಚಿತ್ರವಾದ ಕಥೆ. ಯಾತಕ್ಕೆ ಹೀಗಾಯಿತು ಅಂತ ಯಾರು ಹೇಳೋದಿಲ್ಲ. ಆಚಾರ್ಯರು ಹೇಳ್ತಾರೆ, ಆ ಮುನಿಗೆ ವಿಚಿತ್ರವಾದ ಪ್ರಾರಬ್ಧ ಕರ್ಮ ಇತ್ತು, 50 ಜನ್ಮ ಹುಟ್ಟ ಯೋಗ ಇತ್ತು. ಪರಮಾತ್ಮ ಏನ್ ಮಾಡಿದನಂತೆ, ಒಂದೇ ಜನ್ಮದಲ್ಲಿ 50 ರೂಪತ್ತೊಗಳ ಹಾಗೆ ಮಾಡಿಬಿಟ್ಟು ಪ್ರಾರಬ್ಧ ಸವಿಸಿಬಿಟ್ನಂತೆ. ಓಂ ಓಂ ಉಪಮರ್ದಂಚ ಓಂ ಮತ್ತು ಬ್ರಹ್ಮಸೂತ್ರ ಪ್ರಾರಬ್ಧ ಕರ್ಮವನ್ನು ಪರಮಾತ್ಮ, ಅದನ್ನ ನಾವು ಕೇಳ್ತೇವಲ್ಲ, ವೇವ್ ಮಾಡೋದು ಅಂತ ಕೇಳ್ತೇವಲ್ಲ, ರಿಲ್ಯಾಕ್ಸ್ ಮಾಡಿದ್ದಾನೆ, ಇಷ್ಟು ಮಾಡೋದಕ್ಕೋಸ್ಕರ ಅನುಗ್ರಹ ಮಾಡಿದ್ದಾನೆ. ಅದಕ್ಕೆ ಜಲಭರತ ರಾಜನಿಗೆ ಹೇಗೆ ಜಿಂಕೆ ಮೇಲೆ ಮೋಹ ಬಂದು ಜಿಂಕೆಯಾಗಿ ಹುಟ್ಟಿ ಸದ್ಗತಿ ಹೋಗ್ಲಿಕ್ಕೆ ಪ್ರಾರಬ್ಧ ಕರ್ಮ ಅಂತ ಇತ್ತಲ್ಲ, ಇವರಿಗೆ 50 ರೂಪತ್ತೊಳ್ಳ ಪ್ರಾರಬ್ಧ ಇತ್ತು, ಒಂದೇ ಜನ್ಮದಲ್ಲಿ ಅನುಭವಿಸ ಪರಮಾತ್ಮ ಮಾಡಿಬಿಟ್ಟು ಅವರಿಗೆ ಅನುಗ್ರಹ ಮಾಡಿದ್ದಾನಾದ್ರಿಂದ ಇದು ಪ್ರಾರಬ್ಧವಶಾತ್ ನಡೆದಿದ್ದು. ಆದ್ದರಿಂದ ನಾವೆಲ್ಲ ಇದನ್ನು ನೋಡಿ ಪ್ರಾರಬ್ಧ ಎಷ್ಟು ದೊಡ್ಡದು ಅಂತ ತಿಳ್ಕೊಂಡು ಹುಷಾರಾಗಬೇಕೇ ಹೊರತು ಅವರೇ ಮಾಡಿದ್ದಾರೆ ನಾವ್ಯಾಕೆ ಮಾಡಬಾರದು, ಆ ರೀತಿ ಮಾಡಲಿಕ್ಕೆ ಹೋಗಬಾರದು. ಮತ್ತೆ ನಮ್ಮ ಜನಗಳು ಈ ರೀತಿ ಯೋಚನೆ ಮಾಡೋ ಜನಗಳೇ ಜಾಸ್ತಿ, ತುಂಬಾ ತಪ್ಪು ಅಂತ ಹೇಳಿದ್ದಾರೆ ಆಚಾರ್ಯರು. ಇದರ ಉಪಾಧಿ ಕಂಡಲ್ಲಿ ರೆಫರ್ ಮಾಡ್ತಾರೆ, ನಾನಾ ದೇಹದ ಭೋಗಾನುಸಂಧಾನಂ ಯೋಗಿನೋ ಅನ್ಯಥ. ಇವತ್ತು ವಿಶೇಷವಾದ ಮಾಯಾವಾದಾದಿ ಮತಗಳನ್ನು ವಿಮರ್ಶೆ ಮಾಡೋದಕ್ಕೆ ಆಚಾರ್ಯ ಭಾಗವನ್ನು ಉಪಯೋಗ ಮಾಡಿಕೊಂಡು ಬಿಟ್ಟು, ಜೀವ ಜೀವನೇ, ಪರಮಾತ್ಮ ಪರಮಾತ್ಮನೇ, ಭೇದ ಭೇದವೇ ಹೊರತು ಐಕ್ಯ ಇದ್ದಲ್ಲಿ ಭೇದ ಇಲ್ಲ, ಭೇದ ಇದ್ದಲ್ಲಿ ಐಕ್ಯ ಇಲ್ಲ, ಪಂಚಭೇದಗಳು ಸದಾ ನಿತ್ಯ ಅನ್ನೋದನ್ನ ರುಜುವಾತು ಮಾಡಿಕೊಡ್ತಕ್ಕಂಥ ಜಾಗ ಇದು. ಅದು ಅಲ್ಲಿಗಿರಲಿ, ಮುಂದೆ ಅನೇಕ ಇಂಥ ಪ್ರಸಂಗಗಳು ಬರ್ತಾ ಹೋದಾಗ ಮುಂದೆ ಒಂದು ವಿಚಿತ್ರವಾದ ಕಥೆ. ಸಗರ ಅಂತ ಒಬ್ಬ ರಾಜ ಹುಟ್ಟುತ್ತಾನೆ. ಆ ಸಗರ ರಾಜ ಹುಟ್ಟಬೇಕಾದ್ರೆ ಸವತಿಯರು, ಈ ಮಗು ಹೊಟ್ಟೆಯಲ್ಲೇ ಇರ್ತಾನೆ ಪಾಪ, ವಿಷ ಪ್ರಯೋಗ ಮಾಡಿಬಿಟ್ಟ ಗರ ವಿಷ ಪ್ರಯೋಗ ಮಾಡ್ತಾರೆ. ವಿಷ ಪ್ರಯೋಗ ಮಾಡಿದಾಗ ಇವನು ದೇವರ ದಯೆಯಿಂದ ಹುಟ್ಟಿರ್ತಾನಾದ್ರಿಂದ ಅವನು ಸಾಯೋದಿಲ್ಲ, ವಿಷದ ಸಮೇತ ಹಾಗೆ ಹುಟ್ಟಿಬಿಟ್ಟ. ಅದಕ್ಕೆ ಸಗರ ಅಂತ ಹೆಸರಾಯ್ತು. ಗರ ಅಂದ್ರೆ ವಿಷ, ಸಗರ ವಿಷದ ಸಮೇತ ಹುಟ್ಟಿದ್ದಕ್ಕೆ ಸಗರ ಸಗರ ಅಂತ ಹೆಸರಾಯ್ತು. ಆ ಸಗರ ರಾಜನಿಗೆ ಇಬ್ಬರು ಹೆಂಡಂದಿರು, ಒಬ್ಬ ಹೆಂಡತಿಯಲ್ಲಿ ಆತನಿಗೆ ಒಬ್ಬ ಗಂಡು ಮಗ ಹುಟ್ಟುತ್ತಾನೆ. ಅವರ ಹೆಸರು ಅಂಶುಮಂತ ಅಂತ ಹೆಸರು, ಅಂಶುಮಾನ್ ಅಂತ ಹೆಸರು, ಅಸಮಂಜಸ ಅಂತ ಹೆಸರು. ಅಂಶುಮಾನ್ ಮೊಮ್ಮಗ, ಅಸಮಂಜ ಮಗ, ಅಸಮಂಜಸ್ ಅಂತ ಅವನ ಹೆಸರು. ಇನ್ನು ಇನ್ನೊಬ್ಬಳಲ್ಲಿ 60,000 ಜನ ಗಂಡು ಮಕ್ಕಳು ಹುಟ್ಟಿದ್ರು. ಪರಮಾತ್ಮನ ವ್ಯಾಪಾರ ನೋಡಬೇಕು, ಒಬ್ಬ ಹೆಂಗಸೆ, ಒಬ್ಬ ಪತ್ನಿಯಲ್ಲಿ ಒಬ್ಬನೇ ಮಗ, ಇನ್ನೊಬ್ಬಳಲ್ಲಿ 60,000 ಮಕ್ಕಳು. ಎಷ್ಟು ವಿಚಿತ್ರವಾದ ಕಥೆ ಇದು. ಇವತ್ತು ನಾವು ಮನುಷ್ಯರಲ್ಲಿ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ, ಆದರೆ ಪ್ರಾಣಿಗಳಲ್ಲಿ ಸಂತಾನವನ್ನು ನಾವು ಕೇಳ್ತೇವೆ. ಮನುಷ್ಯರಲ್ಲೂ ಎಲ್ಲರಿಗಾಗುತ್ತೆ ಅಂತ ತಿಳ್ಕೊಂಡ್ಬಿಡಬೇಡಿ. ಋಷಿಮುನಿಗಳ ವರದಂತಿ ಆಯಿತು, ಅವ್ರು ಹೇಗೆ ಹುಟ್ಟಿದ್ರ ಸಮಸ್ಯೆ ಬರುತ್ತೆ, ನಮ್ಗೆ ಹೇಗೆ ಹುಟ್ಟಿದ್ರು ಅಂತ ಕೇಳಿದರೆ ಹುಟ್ಟಿದ್ದು ಸಾಮಾನ್ಯ ರೀತಿಯಲ್ಲಿ ಅಲ್ಲ, ಅದಕ್ಕೊಂದು ದಾರಿ ಇತ್ತು. ಇವಂದ್ರೆ ಶಾಸ್ತ್ರ ಪ್ರತಿಯೊಂದನ್ನು ಸ್ಪಷ್ಟ ಮಾಡ್ತಾ ಹೋಗುತ್ತೆ. ಒಂದು ಕುಂಬಳಕಾಯಿ ತೆಗೀರಿ, ಎಷ್ಟು ಬೀಜ ಇರುತ್ತೆ ಲೆಕ್ಕ ಹಾಕಿ ಅದರೊಳಗೆ, ಒಂದು ಬೂದುಗಳು ಬಾಕಿ ಎಷ್ಟು ಬೀಜ ಇರುತ್ತೆ ಅದರೊಳಗೆ, ಆ ರೀತಿಯೊಳಗೆ. ಇನ್ನು ಸೀಬೆ ಹಣ್ಣು ನೋಡಿ ಎಷ್ಟು ಬೀಜ ಇರುತ್ತೆ ಅದರೊಳಗೆ, ಎಷ್ಟು ಚಿಕ್ಕ ರೂಪದಲ್ಲಿದೆ, ಆ ರೀತಿ ಹುಟ್ಟಿ ಬಂದಿರಂತವರೆಲ್ಲ ಕೂಡ. ಹುಟ್ಟಿದ್ದು ಒಂದೇ ಭ್ರೂಣನೆ, ನೋಡೋದಕ್ಕೆ ಒಂದೇ ಭ್ರೂಣನೆ, ಡಿವೈಡ್ ಮಾಡ್ತಾ ಮಾಡ್ತಾ ಹೋದಂತೆ 60,000 ಆಯಿತು. 60,000 ಮಕ್ಕಳು ಬೆಳೆದು ಇದು 60,000 ಮಕ್ಕಳ ಪಡೆದ ಕಥೆ. ಅಷ್ಟು ಜನಗಳನ್ನು ಪಡೆದ ಆತ ವಿಶೇಷವಾದ ಸಾಧನೆ ಮಾಡುತ್ತಾನೆ. ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಹೋಗ್ತಾನೆ. ಆ ಸಮಯಕ್ಕೆ ಆತನ ಕುದುರೆಯನ್ನು ಇಂದ್ರದೇವರು ಪಾತಾಳ ದುಃಖದಲ್ಲಿ ಮುಚ್ಚಿಟ್ಟು ಬಿಡ್ತಾರೆ. ಮಕ್ಕಳನ್ನು ಹುಡುಕೊಂಡು ಬರಲಿಕ್ಕೆ ಕಳಿಸ್ತಾನೆ. ಆ ಕಥೆ ಕೇಳಿರ್ತೇವೆ ಅದನ್ನ. ಅಷ್ಟು 60 ಜನಗಳು ಹೋಗ್ತಾರೆ, 60,000 ಜನಗಳು ಹೋಗ್ತಾರೆ. ಭೂಮಿನ ಅಗದೆ ಹೋದರಂತೆ. ಅವರು ಎಷ್ಟು ಜೋರಾಗಿ ಅಗದ್ರು ಅಂದರೆ ಸಮುದ್ರ ಮೊದಲಿಗಿಂತ ದೊಡ್ಡದಾಯ್ತಂತೆ, ಎಕ್ಸ್ಪ್ಯಾಂಡ್ ಆಯ್ತಂತೆ. ಸಾಗರದ ಮಕ್ಕಳಿಂದ ಸಮುದ್ರ ದೊಡ್ಡದಾಗಿದ್ದಕ್ಕೆ ಅವತ್ತಿನಿಂದ ಅದಕ್ಕೆ ಸಾಗರ ಅಂತ ಹೆಸರಾಯಿತು ಅಂತ ಹೇಳ್ತಾರೆ. ಸಾಗರ ಸಾಗರ ಅಂತ ಹೆಸರು ಬರಕ್ಕೆ ಅದೊಂದು ಕಾರಣ. ಪಾತಾಳಕ್ಕೆ ಕುದುರೆ ಕಾಣುತ್ತೆ. ಆ ಕುದುರೆ ಎಲ್ಲಿತ್ತು ಅಂದ್ರೆ ಕಪಿನಾಮಕ ಭಗವಂತನ ಮುಂದೆ ವಿರಹ ಮಾಡಿದ್ರು ಪಾಪ ಇಂದ್ರದೇವರು. ಕಪಿತನಾಮಕ ಭಗವಂತ ತಪಸ್ ಮಾಡ್ತಾ ಕೂತಿದ್ದಾರೆ, ಪಕ್ಕದಲ್ಲಿ ಕುದುರೆ ಇಟ್ಟು ಇಂದ್ರದೇವರು ಹೋಗಿಬಿಟ್ಟಿದ್ದಾರೆ. ಇವರೆಲ್ಲ ಬಂದು ನೋಡ್ತಾರೆ, ಕುದುರೆ ಕಾಣಿಸ್ತು, ಸುಮ್ಮನೆ ಕುದುರೆ ತಗೊಂಡು ಹೋಗಬಾರ್ದೆ, ಒಂದು ಹರಟೆ ಕೆಲಸ ಮಾಡಿಬಿಡ್ತಾರೆ, ಇಲ್ಲದ ಒಂದು ಬುದ್ಧಿವಂತಿಕೆ ಉಪಯೋಗಿಸ್ತಾರೆ. ಓಹೋ, ಕುದುರೆ ಇಲ್ಲಿದೆ, ಈತಿಲಿ ಕೂತಿದ್ದಾನೆ, ಇವನೇ ಕುದುರೆಯ ಕಳ್ಳ ಅಂತ ತೀರ್ಮಾನ ಮಾಡಿಕೊಂಡು ಕಪಿತನಾಮಕ ಭಗವಂತನನ್ನ ಕುದುರೆಯ ಕಳ್ಳ ಅಂತ ತಿಳ್ಕೊಂಡು ಹೇ ಕಳ್ಳ ಅಂತ ಕಂಡಕ್ಕೆ ಹೋದ್ರು. ಪರಮಾತ್ಮ ಕಣ್ಣು ತೆಗೆದ ಒಂದ್ಸಲ, ಕಣ್ಣು ತೆಗೆದ ತಕ್ಷಣ 8 ಜನಗಳು ಸುಟ್ಟು ಬೂದಿಯಾಗಿ ಬಿದ್ದರದು. 60,000 ರಾಶಿ ಬೂದಿಗಳು, ಒಬ್ಬರು ಒಂದು ಬೂದಿ ಅಷ್ಟ ಉರಿದು ಹೋಗಿಬಿಟ್ರು. ತುಂಬಾ ಮಾರ್ಮಿಕವಾದ ಕಥೆ. ಕಪಿಲನಾಮಕ ಭಗವಂತನನ್ನ ಕಳ್ಳ ಅಂತ ಕರೆದಿದ್ದಕ್ಕೆ 8 ಜನಗಳು ಸ್ಪಾಟ್ ಡೆತ್, ಇಮ್ಮೆಡ ಸತ್ತು ಹೋಗಿಬಿಟ್ರು. ಅಂದ ಅರ್ಥ ಏನು? ಕಳ್ಳ ಅಂಬುದು ದೋಷ, ಪರಮಾತ್ಮನಲ್ಲಿ ದೋಷಾರೋಪಣೆ ಮಾಡಿದ್ದಕ್ಕೆ 8 ಜನಗಳು ಸತ್ರು. ಆದ್ದರಿಂದ ಪರಮಾತ್ಮನನ್ನ ಗುಣಪೂರ್ಣ ಮತ್ತು ದೋಷ ದೂರ ಅಂತ ಚಿಂತಿಸಬೇಕೇ ಹೊರತು ದೋಷಿಯಿಂದ ಚಿಂತನೆ ಮಾಡಬಾರದು. ನಾರಾಯಣಂ ಗುಣೈಸರ್ವೈರ್ ಉದೀರ್ಣಂ ದೋಷವರ್ಜಿತಂ ಮೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇಡೀ ಬ್ರಹ್ಮಸೂತ್ರಗಳ ಸಾರ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಮತ್ತೆ ಇದನ್ನು ಕರೆದಿತ್ತು. ನಿದರ್ಶನವನ್ನು ಮಾಡ್ತಾ ಇದ್ದ ಪರಮಾತ್ಮ ಗುಣಪೂರ್ಣ, ದೋಷ ದೂರ. ಒಂದು ದೋಷವನ್ನು ಪರಮಾತ್ಮ ಹೊಡಿಲಿಕ್ಕೆ ಬಡಿಲಿಕ್ಕೆ ಹೋಗಿಲ್ಲ ಅವರು. ಕಳ್ಳ ಅಂತ ಕರೆದಿದ್ದಕ್ಕೆ ಇಷ್ಟು ಅನರ್ಥವಾಯ್ತದೆ. ಶಮಂತಕಮಣಿಯ ಕಳ್ಳ ಅಂತ ಶತ್ರಾಯತನಾದ ಕರೆದಿದ್ದಕ್ಕೆ ಏನಾಯ್ತು ಲೆಕ್ಕ ಹಾಕಿ? ಅದಕ್ಕೆ ದೇವರನ್ನ ಎಂದು ಕಳ್ಳ ಸುಳ್ಳ ಅಂತ ತಿಳ್ಕೊಳ್ಳಬಾರದು. ಅವನು ಪರಮ ಗುಣ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ತಿಳ್ಕೊಂಡ್ಬಿಡಬೇಕು. ಇದು ಒಳ್ಳೆ ನಿದರ್ಶನ ಇದು ಬಂದು. ಆ ದೃಷ್ಟಿಯಲ್ಲಿ ಭಗವಂತ ದೋಷ ದೂರ, ದೋಷ ದೂರ ಅಂತಕ್ಕಂಥ ತಾತ್ವಿಕ ಚಿಂತನೆಗೆ ನೆರವು ಮಾಡಿಕೊಡ್ತಕ್ಕಂಥ ಅಪೂರ್ವವಾದ ಭಾಗ ಇದು. ನಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಅವರು ಕುದುರೆ ಕಳ್ಳ ಕುದುರೆ ಕಳ್ಳ ಅಂತ ತಿಳ್ಕೊಂಡಿದ್ದಕ್ಕೆ ಯಾರು ಸುಟ್ಟು ಬೂದಿ ಆದ್ರಲ್ಲ, ಅದೇ ರೀತಿ ಪರಮಾತ್ಮನನ್ನ ನವನೀತ ಚೋರ ನವನೀತ ಚೋರ ಅಂತ ಮುಂದೆ ತಪ್ಪಾಯ್ತು ತಿಳ್ಕೊಂಡ್ರೆ ಹಣೆ ಬರ ಹೀಗೇ ಆಗತ್ತೆ ಅಂತ ಹೇಳಿದ್ದಾರೆ. ಕೃಷ್ಣನಿಗೆ ಚೌರ್ಯ ಇಲ್ಲ ಅಂದಮೇಲೆ ಎಲ್ಲಿ ತಿಳ್ಕೊಂಡ್ರೆ ತಪ್ಪೇ ಅದು? ಒಂದು ಇಲ್ಲಿ ತಪ್ಪಿಕೊಂಡು ಅನರ್ಥವಾಯ್ತೋ ಇಲ್ಲ ಮುಂದೆ ಅನರ್ಥವಾಗಿಯೇ ಆಗುತ್ತೆ. ಮತ್ ನೋಡಿ, ಕಪಿಲನೇ ವಿಷ್ಣು ಅಂತ ಹೇಳಿದಕೊಳ್ಳೆ ಸೂಚನೆ ಇದು. ಕಪಿಲ ಎಕ್ಸ್ ವೈ ಜೆಡ್ ಆಗಿದ್ದಿದ್ರೆ ವಿಷ್ಣು ಪಾದೋದಯ ಆಗ್ಬೇಕಾಗ್ತಿತ್ತು. ಅದಕ್ಕೆ ವಿಷ್ಣು ದ್ರೋಹ ಮಾಡಿದ್ದಕ್ಕೆ ವಿಷ್ಣು ಪಾದೋದಕ್ಕೆ ಹರಿಸಬೇಕು ಅಂತ ಕೇಳಿದ್ದಾರೆ. ಅವರು ಹೋಗ್ತಾರೆ ಗಂಗಾ ನದಿಯನ್ನು ಕೂಡ ತಪಸ್ಸು ಮಾಡ್ತಾರೆ. ಗಂಗಾ ನದಿ ಪ್ರತ್ಯಕ್ಷ ಹೇಳಿದ್ರು ಗಂಗಾದೇವಿ, ಏನು ಬೇಕು ಅಂತ ಕೇಳಿದರೆ, ನಾನು ಹೀಗಾಗಬೇಕಾಗಿದೆ, ಅಮ್ಮ ನೀನು ಬರಬೇಕು, ನನ್ನ ಪಿತೃಗಳನ್ನು ಉದ್ಧಾರ ಮಾಡಬೇಕು ಅಂತ ಕೇಳಿದಾಗ ಅವರು ಹೇಳ್ತಾರೆ, ನಾನೇನೋ ಬರ್ತೇನಪ್ಪ, ಅಷ್ಟು ಮೇಲಿನಿಂದ ಹಾರತೇನಲ್ಲ ನಾನು, ಭೂಮಿ ಸೀಳು ಹೋಗ್ಬಿಡುತ್ತೆ ಅಷ್ಟು ಜೋರಾಗಿ ಹಾಡಿಬಿಟ್ಟು, ಆಕಾಶದಲ್ಲಿ ಹಾರಿತಾ ಇದ್ದೆ ನಾನೀಗ, ನಲ್ಲಿ ನೀರು ಜೋರಾಗಿ ಬಂದರೆ ನಿಮಗೆ ಗೊತ್ತೋ ಅಂತ ಹೇಳಿ, ಬರೋದಿಲ್ಲ ಪುಣ್ಯಕ್ಕೆ, ಬಂದ್ರೆ ಎಷ್ಟು ಗಾಬರಿ ಆಗುತ್ತೆ ಜೋರ ಬಂದುಬಿಟ್ರೆ ಅಂತ ಹೊತ್ತಿ ನೋಡಿ, ಮಳೆ ನೀರು ಜೋರ ಮಳೆ ಬಂದ್ರೆ ಪಟ ಪಟ ಬಿದ್ದಾಗ ಹಬ್ಬ ಅಂತ ಓಡೋಗ್ಬಿಡ್ತೇವೆ, ಅತಿವೃಷ್ಟಿ ಬಂದಾಗ ಏನೇನೋ ಆಗೋಗ್ಬಿಡುತ್ತೆ. ಗಂಗಾ ನದಿ ಅಂತ ನದಿ ವಿಷ್ಣು ಪಾದೋದಕದ ಬೃಹತ್ ನದಿ ಆಕಾಶದಿಂದ ಎಷ್ಟು ಗಟ್ಟಲೆ ಅದು, ಕೋಟಿ ಕೋಟಿ ಮೈಲುಗಳು ದೂರದಿಂದ ಬಿದ್ದಾಗ ಸೈನ್ಸ್ ಪ್ರಕಾರ ಲೆಕ್ಕ ಹಾಕಿ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಂತೆ ಅದ್ರ ಮೊಮೆಂಟಮ್ ಹೇಗೆ ಜಾಸ್ತಿ ಆಗುತ್ತೆ, ಗತಿ ಏನಾಗಬೇಕಾಗಿದ್ರೆ, ಭೂಮಿ ಒಡೆದೋಗುತ್ತಯ್ಯಾ, ಯಾರಾದ್ರೂ ವೇಗವನ್ನು ಧರಿಸಬೇಕಲ್ಲ ಅಂತ ಕೇಳುತ್ತಾರೆ. ಆಯ್ತಪ್ಪ ಸರಿ, ಇನ್ನೇನು ಮಾಡಬೇಕು ಅಂತ ಕೇಳುತ್ತಾರೆ. ಇನ್ನೊಂದು, ನಾನು ಭೂಲೋಕಕ್ಕೆ ಬಂದುಬಿಡ್ತೇನೆ, ಪಾತಾಳ ಹರ್ಕೊಂಡು ಹೋಗಿಬಿಡ್ತೇನೆ, ನಾನು ಬಂದ ಜನ ಶುರು ಮಾಡ್ಬಿಡ್ತಾರೆ, ಗಂಗಾ ಗಂಗಾ ಸ್ನಾನ ಶುರು ಮಾಡಿಬಿಡ್ತಾರೆ, ತಮ್ಮ ಪಾಪ ನನ್ನ ಹತ್ರ ಬಿಟ್ಟುಬಿಡ್ತಾರೆ, ನನ್ನ ಗತಿ ಏನಾಗಬೇಕು ಅಂತ ಕೇಳಿದರು. ಗಂಗಾದೇವಿಗೆ ಭಯ, ಪಾಪಿಗಳು ಬಂದೇ ಬರ್ತಾರೆ, ಸ್ನಾನ ಮಾಡ್ತಾರೆ, ಪಾಪ ಬಿಡ್ತಾರೆ, ಹೋಗ್ಬಿಡ್ತಾರೆ ಆ ಕಡೆಗೆ, ಅದಕ್ಕೆ ಪಾಪ ನಾನೇ ಕಳ್ಕೋಬೇಕು, ಆಮೇಲೆ ಎರಡು ಪುತ್ರ ಕೂಡ ಬರ್ತೇನೆ ಅಂತ ಹೇಳಿದ. ಅಮ್ಮ ಆಗಲಿ ಅಂತ ಹೇಳಿಬಿಟ್ಟು ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೇನೆ ಅಂತ ಹೇಳಿದ. ನೀನು ಭೂಲೋಕಕ್ಕೆ ಬಂದಾಗ ಜನಗಳು ಸ್ನಾನ ಏನೋ ಮಾಡ್ತಾರೆ, ನಿನಗೆ ಪಾಪ ಬಿಡ್ತಾರೆ, ನನ್ನಲ್ಲಿ ಹೌದು, ಆದರೆ ಪಾಪಕ್ಕೆ ಯೋಚನೆ ಮಾಡಬೇಕಾದ ಕಾರಣ ಇಲ್ಲ, ನಿನ್ನಲ್ಲಿ ಬರೀ ಪಾಪಿಷ್ಠರೇ ಸ್ನಾನ ಮಾಡೋದಿಲ್ಲ, ಸಜ್ಜನರು ಸ್ನಾನ ಮಾಡ್ತಾರಾದ್ದರಿಂದ, ಪಾಪಿಷ್ಠರು ಏನು ಸ್ನಾನ ಮಾಡಿ ಪಾಪ ಬಿಟ್ಟಿರ್ತಾರೆ, ಸಜ್ಜನರು ಸ್ನಾನ ಮಾಡಿದಾಗ ಪಾಪ ಎಲ್ಲ ಹೋಗಿಬಿಡುತ್ತೆ. ಸಜ್ಜನರು ಸ್ನಾನ ಮಾಡಿದಾಗ ಆ ಪಾಪ ಎಲ್ಲ ಹೋಗಿಬಿಡುತ್ತೆ, ಯೋಚನೆ ಮಾಡಬೇಡ ಅಂದ್ರೆ ನಮಗೆ ಗಾಬರಿ ಆಗುತ್ತೆ, ಓ ಹುಷಾರಾಗಿರ್ಬೇಕಾಗಿದ್ರೆ ಗಂಗಾ ಸ್ನಾನಕ್ಕೆ ಹೋಗಬಾರದು, ಎಷ್ಟು ದುಷ್ಟರು ಮಾಡಿರ್ತಾರೆ ಏನು ಗತಿಯೋ, ಆ ಪಾಪ ನಮಗೆ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ದಾರಲ್ಲ, ಆದ್ರಿಂದ ಭಾರಿ ಅಪಾಯ ಅಂತ ತಿಳ್ಕೊಂಡ್ಬಿಡುತ್ತೆ. ಉತ್ತರ ಇದೆ ಅದಕ್ಕಾಗಿ, ಸಜ್ಜನರು ಸ್ನಾನ ಮಾಡಿದಾಗ ಪಾಪ ಹೋಗಿಬಿಡುತ್ತೆ. ಯಾರಿಗೆ? ಸಜ್ಜನರಿಗೆ. ಆದರೆ ಆ ಪಾಪ ಅವರಿಗೆ ಅಂಟೋದಿಲ್ಲ. ಯಾಕೆ ಗೊತ್ತಾ? ದೇಶು ಆಸ್ತಿ ಅಧಭಿದ್ಧರಿಹಿ, ಅವರು ಭಗವಂತನ ವಿಚಿತ್ರವಾದ ಸನ್ನಿಧಾನ ಇರೋದ್ರಿಂದ ಪಾಪ ಸುಟ್ಟು ಬೂದಿ ಆಗುತ್ತೆ. ಯೋಚನೆ ಮಾಡಬೇಕಾಗಿದೆ. ದುಷ್ಟರು ಸ್ನಾನ ಮಾಡಿ ಬಂದ ಪಾಪ ಸಜ್ಜನರು ಸ್ನಾನ ಮಾಡಿದಾಗ ನಿನ್ನಿಂದ ಪರಿಹಾರವಾಗಿ ಬಿಡುತ್ತಮ್ಮ, ಅವಶ್ಯ ಬರಬಹುದು ಅಂದ್ರೆ. ಈ ಮಾತು ಓದಿ ಸುಮಧ್ರ ವಿಜಯ ಓದಬೇಕು. ಆಚಾರ್ಯ ಗಂಗಾಧಿ ತೀರ್ಥ ಸ್ನಾನ ಮಾಡಿದ್ರಲ್ಲ, ಯಾತಕ್ಕೆ ಅಂದ್ರೆ ತಾವು ಪುಣ್ಯ ಕಟ್ಟಿಕೊಳ್ಳೋದಕ್ಕಲ್ಲ, ತೀರ್ಥೇಶು ತೀರ್ಥೇಶು ಚ ಸೌಖ್ಯ ತೀರ್ಥ ಕ್ಷೇತ್ರೇಶು ಚ ಕ್ಷೇತ್ರ ವಿದಾಂ ವರಿಷ್ಠ ಗೋವಿಂದ ಮಾವಂದ ಸಹಾನು ಗೋಗಾತ್ ಗಂಗಾಂ ಪುನಸ್ತುಂಗ ತರಂಗ ಮಾಲಾಂ. ಆ ಗಂಗಾ ನದಿ ಮೊದಲಾದ ನದಿಗಳನ್ನು ಪ್ಯೂರಿಫೈ ಮಾಡಲಿಕ್ಕೆ ಅಂತ ಆಚಾರ ಸಂಚಾರ ಮಾಡ್ತಿದ್ದಾರೆ. ಅದಕ್ಕೆ ನಾವು ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋದಾಗ ಇಲ್ಲಿಗೆ ಪುರಂದರಾಸರು ಬಂದಿದ್ರು, ವಾದಿರಾಜ ಸ್ವಾಮಿಗಳು ಬಂದಿದ್ರು ಅಂತ ಗೊತ್ತಾದ ತಕ್ಷಣ ಧೈರ್ಯ ಸ್ನಾನ ಮಾಡಿಬಿಡುದು. ಯಾತಕ್ಕೆ? ಪರಮ ಪವಿತ್ರವಾದ ತೀರ್ಥ ಅಂತ. ಒಳ್ಳೆಯವರು ಯಾರು ಬಂದಿಲ್ಲ ಅಂತ ಹೇಳಿಬಿಟ್ರೆ ಪಾಪ ಹಾಗೆ ಉಳ್ಕೊಂಡಿದೆ ಅಂತ ಅರ್ಥ. ನಾವು ಇರ್ ನಾವೇ ಭಾರಿ ಒಳ್ಳೆಯವರು ಅಂತ ಮುಳುಗಬಾರ್ದಷ್ಟೇ, ಅದು ಪಾಪ ನಮಗೆ ಘಟಿಸಿಬಿಡುತ್ತೆ. ಆ ರೀತಿ ಮಾಡಬಾರ್ದು. ದೊಡ್ಡವರು ಪಾಪ ಭಸ್ಮ ಮಾಡಿರ್ತಾರೆ, ಅಂತೆಲ್ಲ ಸ್ನಾನ ಮಾಡಬೇಕು. ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಯಾವ ಜ್ಞಾನಿಗಳು ಬಂದ ತೀರ್ಥ ಮತ್ತು ಅನುಸಂಧಾನ ಇಲ್ಲದೆ ಸ್ನಾನ ಮಾಡಲಿಕ್ಕೆ ಬರೋದಿಲ್ಲ. ಇಷ್ಟು ಹೇಳಿದಾಗ ಸರಿ ಅಂತ ಹೇಳಿ ಮೇಲಿನ ಬೇಗ ಯಾರು ಧಾರಣೆ ಮಾಡಬೇಕು ಅಂತ ಕೇಳಿದಾಗ ರುದ್ರದೇವರ ಹತ್ರ ಹೋದಂತೆ, ಸ್ವಾಮಿ ತಾವು ದಯವಿಟ್ಟು ಗಂಗಾ ನದಿಯ ವೇಗವನ್ನು ಧಾರಣೆ ಮಾಡಬೇಕು ಅಂದ್ರೆ ಅವರು ಖುಷಿಯಿಂದ ಬಂದರು. ವಿಷ್ಣು ಪಾದೋದಕ ನಮ್ಮ ತಾತನ ಪಾದೋದಕ ಅಂತ ಬಂದು ನಿಂತರಂತೆ ಹಿಮಾಲಯದೊಳಗೆ. ಅಲ್ಲಿಂದ ಗಂಗೆ ಹಾರಿದ್ಲಂತೆ, ರುದ್ರದೇವರ ತಲೆ ಮೇಲೆ ಬಿದ್ದಲಂತೆ. ಒಂದು ಕ್ಷಣ ಗಂಗಾದೇ ಅಹಂಕಾರ ಬಂತಂತೆ, ನೋಡೇ ಬಣ್ಣನ ವೇಗ ತರ್ಕೋತರ ಜೋರಾಗಿ ಹಾರಿದ್ರಂತೆ. ರುದ್ರದೇವರು ನೋಡಿದರಂತೆ, ಅವರಿಗೆ ವ್ಯೋಮಕೇಶ ಅಂತ ಹೆಸರು, ಭಾರಿ ಕೂದಲಂತೆ ತಲೆ ಮೇಲೆ ಅವರಿಗೆ, ಅದಕ್ಕೆ ಅದನ್ನೆಲ್ಲ ಕಟ್ಟಿಬಿಟ್ಟಾಗ ಧೂರ್ಜೇಟಿ ಅಂತ ಅವರಿಗೆ ಹೆಸರು. ಭಾರಿ ಕೂದಲುಗಳಂತೆ ಎಷ್ಟು ಜೋರ ತಲೆ ಮೇಲೆ ಹಾಕೊಂಡ್ರು ಅಂತ ಕೇಳಿದರೆ, ಒಂದು ಹನಿ ಗಂಗೆ ಕೆಳಬೀಳಂತ ಆ ರೀತಿ ಹಾಕೊಂಡ್ರು. ಹಾಗೆ ಎಲ್ಲರೂ ಕಟ್ಟಿ ಹಾಕಿಬಿಟ್ಟಿರುತ್ತಲ್ಲೇ ಗಂಗಾದೇವಿಯನ್ನು. ಇದು ವಿಚಿತ್ರವಾದ ಕಥೆ ಇದು. ಅಂದ್ರೆ ಗಂಗೆಯ ಗರ್ಭವನ್ನ ರುದ್ರದೇವರು ದಮನ ಮಾಡಿಬಿಟ್ರು, ಒಂದು ಹನಿ ನೀರು ಕೆಳಬೀಳದಂತೆ ಎಲ್ಲದನ್ನ ಬ್ಲಾಕ್ ಮಾಡಿಬಿಟ್ರಂತೆ. ಇವತ್ತು ಗಂಗೋತ್ರಿ ನೋಡಿದವರು ಹೇಳ್ತಾರೆ, ಗಂಗೋತ್ರಿಗೆ ಹೋಗಿ ಬಂದವರು ಹೇಳ್ತಾರೆ, ಅಲ್ಲಿ ಗಂಗೆ ಉದ್ಭವ ಆದ ಜಾಗ ನೋಡಿಬಿಟ್ರೆ ಎತ್ತರ ಜಾಗ ಇಳಿದು ಬರುತ್ತದೆ. ಅವ್ರು ಹೇಳ್ತಾರೆ, ನಮ್ಮ ಕಣ್ಣಿಗೆ ಅಲ್ಲಿ ಬಂದಾಗ ಕಾಣುತ್ತೆ, ಬಹುಶಃ ಮೇಲಿಂದನೇ ಬೀಳುತ್ತೆ ಎಂಬ ಕಾಣುತ್ತೆ ಅಂತ ಹೇಳ್ತಾರೆ. ಆ ದೃಶ್ಯ ಇವತ್ತಿಗೂ ಹಾಗೆ ಇದೆ ಅಂತ, ಆಕಾಶದಿಂದ ಗಂಗೆ ಧುಮುಕಿ ಬಂದ್ರೆ ಹೇಗೋ ಆ ಸ್ಪಾಟ್ ಇರೋದು ಹಾಗೆ ಇದೆ ಅಂತ ಹೇಳ್ತಾರೆ. ಅದರ ಮೂಲ ಇನ್ನೂ ಮೂಲ ಹುಡುಕಾಗೋದೇ ಇಲ್ಲ. ಆ ಗಂಗೋತ್ರಿ ನಮಗೆ ಕಾಣ ಮೂಲ ಅಷ್ಟೇ, ಅಲ್ಲಿಂದ ಹೇಗೆ ಬೀಳುತ್ತೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ಕಾಲಕ್ಕೂ ಕೂಡ ಗಂಗಾ ನದಿ ನಿಜವಾಗಲೂ ಕೂಡ ಆಕಾಶದಿಂದ ಧುಮುಕುತ್ತೆ ಅನ್ನೋ ಕಲ್ಪನೆಯನ್ನ ಅವ್ರು ಬರೆದವರು ಯಾರು ಗೊತ್ತ, ನಾಸ್ತಿಕರು ಬೆರೀತಾರೆ ಈ ಮಾತಲ್ಲಿ. ಇದು ಆಶ್ಚರ್ಯ, ಯಾರು ಮಾಧುರವಾಗಿ ಬರೆದು ಬಂದ್ರೆ ನಾವು ಎಮೋಷನಲ್ ತಿಳ್ಕೊಂಡ್ಬಿಡ್ತೇವೆ ಎಷ್ಟೋ ಸಲ. ನಾಸ್ತಿಕ ಮನುಷ್ಯ ಬರೀತಾನೆ, ಬ್ರಾಹ್ಮಣನೆಲ್ಲ ಬರೀತಾನಂತ. ಆ ಸನ್ನಿವೇಶ ನೋಡಿದರೆ ಗಂಗೆಯನ್ನ ಆಕಾಶದ ಧುಮುಕಿ ಅಂತ ಒಪ್ಪಲೇಬೇಕು ನಾವು, ಅದನ್ನ ಇಲ್ಲೇ ಹುಟ್ಟುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟು ರುದ್ರ ರಮಣೀಯವಾದ ದೃಶ್ಯ ಅಂತ ವರ್ಣನೆ ಮಾಡುತ್ತಾರೆ. ಅದು ಗಂಗೆ ಭೂಲೋಕಕ್ಕೆ ಬಂದ ಜಾಗ. ಒಂದು ಹನಿ ಬೀಳಿಲ್ವಂತೆ ರುದ್ರದೇವರು ಒಂದು ಎರಡು ಕೆಲಸ ಮಾಡುತ್ತಾರೆ. ಒಂದು ಗಂಗೆಗೆ ಗರ್ಭ ಮುರಿಯುತ್ತಾರೆ, ಇನ್ನೊಂದು ಜಾತಕ್ಕೆ ಹಾಗೆ ಮಾಡಿದ್ರು ಗೊತ್ತೇನೋ ಅವರು, ಒಂದು ಹನಿ ನೀರು ಕೆಳಗೆ ಹೋಗಲಿಲ್ಲ ಹಾಗೆ ಹಿಡಿದ್ರೆ. ಜಾತಕ್ಕೆ ಅಂದರೆ ಅದು ವಿಷ್ಣು ಪಾದೋದಕ ವಿಷ್ಣು ಪಾದ ತಲೆ ಮೇಲೆ ಹಾಕೊಂಡಾಗ ನೆಲಕ್ಕೆ ಬೀಳಬಾರದು ಅಂತ ಶಾಸ್ತ್ರ, ನೆಲಕ್ಕೆ ಬೀಳಬಾರದು ಹಾಗೆ ಹಾಕೋಬೇಕಂತ ನಾವು ಹಾಕೋತೀವಲ್ಲ, ಹೀಗೆ ಅನ್ಕೊಂಡು ಹೀಗೆ ಬಿಟ್ಬಿಡೋದು ಪೂರ್ತಿ ಹಿಂದಕ್ಕೆ, ಒಂದು ಹನಿ ತಲೆ ಮೇಲೆ ಬೀಳೋದೇ ಇಲ್ಲ, ಎಲ್ಲ ನೆಲಕ್ಕೇನೆ. ಯಾರು ವಿಷ್ಣು ಪಾದ ನೆಲೆ ಮೇಲೆ ಬೀಳಿಸ್ತಾರೋ ಅವರಿಗೆ ಬಹಳ ಭಾರಿ ಪಾಪ ಬರುತ್ತೆ. ಅಕಸ್ಮಾತ್ ಏನಾದ್ರೂ ನೆಲದ ಮೇಲೆ ಅದಾಗಿ ಬಿದ್ದರೆ ನಾವು ಕೈಯಿಂದ ಒರೆಸಬಾರದು, ತಲೆಯಿಂದ ಒರೆಸಬೇಕಂತ. ನಾವು ತಲೆಯಿಂದ ಒರೆಸ ಅಭ್ಯಾಸ ಮಾಡೋದು, ಕೆಳಗೆ ಬೀಳಿಸ್ತೇವೆ ಹೋದ್ರೆ ಆಗಬೇಕು ಅಷ್ಟೇ, ಯಾವ್ದರಿಂದ ಒರೆಸಬೇಕು ಅಂತ ಇಂಪಾರ್ಟೆಂಟ್ ಅಲ್ಲ, ಕೆಳಗೆ ಬೀಳಿಸಬಾರದು. ನಮ್ಮ ಜನ ಗಡಿಬಿಡಿಯೋ ಗಡಿಬಿಡಿ ಮಾಡ್ಕೊಂಡು ಹೋಗ್ತಿರ್ತಾರೆ, ಪೂರ್ತಿ ತಲೆ ಮೇಲೆ ಕೂಡಬೇಕಲ್ಲ. ಅದಕ್ಕೆ ರುದ್ರದೇವರನ್ನ ವೈಷ್ಣವಾನಾಂ ಯಥಾ ಶಂಭು, ವಿಷ್ಣು ಪಾದೋದಕದ ಒಂದು ಹನಿ ಕೂಡ ಕೆಳ ಬೀಳದ ಧರಿಸಿಬಿಟ್ರಲ್ಲ, ಅದಕ್ಕೆ ಗಂಗಾಧರ ಅಂತ ಹೆಸರಾಯಿತು. ಗಂಗೆಯ ತಲೆ ಮೇಲೆ ಹಾಕೊಂಡ್ರೆ ಗಂಗಾಧರರಲ್ಲ, ರುದ್ರದೇವರು ಮಾತ್ರ ಗಂಗಾಧರರ. ಆ ರೀತಿ ಅವರೊಬ್ಬರೇ ಹಾಕೊಂಡ್ರಾದ್ದರಿಂದ ವೈಷ್ಣವಾನಾಂ ಯಥಾ ಶಂಭು ಅಂತಕ್ಕಂಥ ಮಾತು ಸಾರ್ಥಕವಾಗಿದೆ. ಆಮೇಲೆ ಭೈರತ ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ ನಾನು ಮಾಡಿದ್ದೇನು ನೀವು ಮಾಡಿದ್ದೇನು, ನಾನು ಕೇಳಿದ್ದೇನೆ ನೀವು ಮಾಡಿದ್ದೇನು, ಗಂಗೆ ನೀವೇ ಹಿಡ್ಕೊಂಡಿದ್ದೆ ನಾನು ಕೇಳಲಿಲ್ಲ, ನಮ್ಮ ತಾತಂದ್ರೆ ಉದ್ದಾರ ಆಗಬೇಕಾಗಿದೆ, ಸದ್ಗತಿಗೆ ಹೋಗಬೇಕಾಗಿದೆ, ಬಿಡಿ ಅಂದ್ರೆ. ಆಗ ಅವ್ರು ಏನ್ ಮಾಡಿದ್ರಂತೆ, ಬಿಡ್ತೇನೆ ಅಂತೇಳಿ ಒಂದು ಕೌಲು ಬಿಟ್ರೆ ಪೂರ್ತಿ ಬಿಡಲಿಲ್ಲಂತ, ಎಷ್ಟು ಬೇಕೋ ಅಷ್ಟು ತಗೊಂಡು ಬಿಟ್ಟುಬಿಟ್ರಂತ ಅಷ್ಟೇ. ಅದಕ್ಕೆ ರುದ್ರದೇವರ ಬಗ್ಗೆ ಒಂದು ಪೂರ್ವವಾದ ಮಾತೆ ಮತ್ತೊಂದು, ಅನೇಕರು ಗಂಗಾ ಸ್ನಾನ ಮಾಡೋದಿಲ್ಲ, ಅನೇಕರು ಗಂಗಾ ಸ್ನಾನ ಮಾಡೋದಿಲ್ಲ. ಒಂದು ಗುಂಪಿನ ಜನ ಶೈವರು, ವಿಷ್ಣು ಪಾದೋದಕ ನಾವು ತಲೆ ಮೇಲೆ ಹಾಕೊಳ್ಳೋದಿಲ್ಲ ಅಂತ ಕೆಲವರು ಶೈವರು, ಎಲ್ಲ ಶೈವರು ಅಲ್ಲ, ಕೆಲವು ಶೈವರು ಸ್ನಾನ ಮಾಡೋದಿಲ್ಲ. ಇನ್ನು ವೈಷ್ಣವರಿಗೆಲ್ಲ ಸ್ನಾನ ಮಾಡೋದಿಲ್ಲ, ಅದರೊಳಗೆ ಗಂಗಾ ಸ್ನಾನ ಮಾಡೋದಿಲ್ಲ, ಅನೇಕರು ಶಾಕ್ ಆಗುತ್ತೆ. ಅವರು ಬೇರೆ ಇದ್ದಾರೆ ಅಂತೇಳಿ, ಹೌದೌದು ಇದ್ದಾರೆ. ಒಂದು ಗುಂಪು ವೈಷ್ಣವರಲ್ಲೇ ಒಂದು ಗುಂಪಿದೆ, ಅವರು ಸ್ನಾನ ಮಾಡೋದಿಲ್ಲ ಅದರೊಳಗೆ. ಯಾತಕ್ಕೆ ಅಂತ ಕೇಳಿದರೆ ಅದು ವಿಷ್ಣು ನಮಗೆ ಪೂಜ್ಯ, ಆದರೆ ಶಿವ ನಿರ್ಮಾಲ್ಯ, ಅದು ತಲೆ ಮೇಲೆ ಹಾಕೊಂಡಿದ್ದಾರೆ ಶಿವ ನಿರ್ಮಾಲ್ಯ, ನಾವು ಸ್ನಾನ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅಂತೂ ಗಂಗಾ ಸ್ನಾನ ಇಬ್ಬರು ಮಾಡೋದಿಲ್ಲ, ಇದೊಂದು ಕಾರಣ ಏನು? ಶಾಸ್ತ್ರ ಹೇಳುತ್ತೆ ಶಿವ ಪರಮ ಮೂಲತಃ ವೈಷ್ಣವನಾದ್ದರಿಂದ ಶಿವ ಧಾರಣೆ ಮಾಡಿದಂತಹ ಗಂಗಾ ತೀರ್ಥ ನಮಗೆ ಮಾನ್ಯವಾದ್ದರಿಂದ ಸ್ನಾನ ಮಾಡಲೇಬೇಕು. ನಿರ್ಮಾಲ್ಯ ಸ್ನಾನ ಮಾಡುವ ಉಚ್ಚಿಷ್ಟಮ ಶಿವ ನಿರ್ಮಾಲ್ಯ ಅಂತ ಶಾಸ್ತ್ರ ಹೇಳಿದ್ರು. ಶಿವ ನಿರ್ಮಾಲ್ಯ ದ್ರಾಕ್ಷಿ ಅಲ್ಲ ಅಂತ ಹೇಳಿದ್ರೆ ತಲೆ ಮೇಲೆ ಹಾಕೋಬಾರದಲ್ಲ ಅಂತ ಕೇಳಿದ್ರೆ ತಪ್ಪು ತಿಳ್ಕೊಂಡಿದ್ದೀರಿ. ಶಿವ ನಿರ್ಮಾಲ್ಯ ಅಲ್ಲ ಅಂತ ಹೇಳಿದ್ರು, ಶಿವ ನಿರ್ಮಾಲ್ಯ ಅಲ್ಲ, ಅದು ಶಿವ ತಲೆಯಿಂದ ಬರುತ್ತಲ್ಲ ಅಂತ ಕೇಳಿದ್ರೆ ನಿರ್ಮಾಲ್ಯ ಯಾವಾಗ ಆಗುತ್ತೆ ಗೊತ್ತಾ? ಪೂರ್ತಿ ತೆಗೆದು ಕೆಳಗಿಟ್ರೆ ನಿರ್ಮಾಲ್ಯ, ಪೂರ್ತಿ ತೆಗೆದು ಕೆಳಗಿಟ್ರೆ ನಿರ್ಮಾಲ್ಯ, ಅದು ಇದ್ದಾಗ ಬಂದ ನಿರ್ಮಾಲ್ಯ ಅಲ್ಲ. ರುದ್ರದೇವರು ಗಂಗೆಯನ್ನು ಪೂರ್ತಿ ಬಿಟ್ಟಿಲ್ಲ, ಹಾಗೆ ತಲೆ ಮೇಲೆ ಇಟ್ಕೊಂಡೇ ಬಿಟ್ಟಿದ್ದಾರೆ, ಆದ್ರಿಂದ ನಿರ್ಮಾಲ್ಯ ಅಲ್ಲ. ಆದ್ರಿಂದ ಧೈರ್ಯವಾಗಿ ಸ್ನಾನ ಮಾಡಬಹುದು ಅಲ್ಲ, ಮಾಡಲೇಬೇಕು ಅಂತ ಶಾಸ್ತ್ರ. ಗಂಗಾ ಬೇರೆ ಶಿವ ನಿರ್ಮಾಲ್ಯ ಗ್ರಾಹ್ಯ ಅಲ್ಲ, ಗಂಗಾ ಮಾತ್ರ ಅವಶ್ಯ ಗ್ರಾಹ್ಯ ಅಂತ ಹೇಳೋದು ಗುರುತಿದ್ದು. ಕೊನೆಗೆ ಹಾಗೆ ಮಾಡಿದರಂತೆ, ಬಿಟ್ಟರಂತೆ, ಅಲ್ಲಿಂದ ಗಂಗೆ ಹರಿದು ಬರ್ತಾ ಇದ್ದಾಳೆ, ಅದಕ್ಕೆ ಭಾಗೀರಥಿ ಅಂತ ಹೆಸರಾಯಿತು. ಹರಿದು ಬರಬೇಕಾದ್ರೂ ಕೂಡ ಎಲ್ಲ ಕವಲು ಕೂಡ ಆಸರಿಂದ ಹೋಗಲಿಲ್ಲ, ಅನೇಕ ಕವಲಾಗಿ ಹರಿದು ಬಿಡುತ್ತೆ. ಅದು ಹಿಮಾಲಯ ಪರ್ವತ ಶ್ರೇಣಿ ತಾನೇ, ಅದು ಒಂದು ಎಲ್ಲೆಲ್ಲಿತ್ತ ಹೊರಟು ಬಿಡ್ತಾ ಕಡೆ ಒಂದು ಕವಲು ಆಸರಿಂದ ಬಂತು, ಅದಕ್ಕೆ ಭಾಗೀರಥಿ ಅಂತ ಕರೀತಾರೆ. ಎಲ್ಲ ಕವಲು ಭಾಗೀರಥಿ ಅಲ್ಲ, ಎಲ್ಲ ಕವಲು ಗಂಗಾ ನದಿನೇ, ಎಲ್ಲ ಕವಲು ಭಾಗೀರಥಿ ಅಲ್ಲ, ಭಗೀರಥನಿಂದ ಬಂದಿದ್ದು ಮಾತ್ರ ಭಾಗೀರಥಿ. ಆ ಭಾಗೀರಥಿ ಬರ್ತಾ ಬರ್ತಾ ಮುಂದೆ ಜನ್ಮಮುನಿಗಳ ಆಶ್ರಮವನ್ನು ಮುಡಿಸಿಬಿಡ್ತಂತೆ. ಅವರೆಲ್ಲ ಕುಡಿದು ಕುತ್ಕೊಂಡ್ಬಿಟ್ಟಿರುತ್ತೆ, ಅವರು ತಲೆ ಮೇಲೆ ಇಟ್ಕೊಂಡವರೊಬ್ರು, ಕುಡಿಯೋರೊಬ್ರು. ಆ ತೀರ್ಥ ತಲೆ ಮೇಲೂ ಹಾಕೋಬೇಕು, ಕುಡಿಲೂಬೇಕು ಅಂತ ಅರ್ಥ. ಅದಕ್ಕೆ ಕುಡಿದು ಬಿಟ್ಟಿರುತ್ತೆ, ಒಂದು ಹನಿ ಕರೆ ಬರ್ತಾ ಇಲ್ಲ, ಬರೀ ಭಜಿತರು ಭಜಿತಿ ಆಯ್ತಂತೆ, ಒಳ್ಳೆ ಭಜಿತಿ ಆಯ್ತಲ್ಲ, ಏನ್ ಮಾಡಿದ್ರು ಏನೋ ಮಾಡಿಬಿಡ್ತಾವ್ರಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಪ್ರಾರ್ಥನೆ ಮಾಡಿದಾಗ ಅವರು ಅದನ್ನು ಬಿಟ್ಟರಂತೆ. ಜಾಹ್ನವಿ ಅಂತ ಹೆಸರಾಗಿ, ಜಾಹ್ನವಿ ಅಂತ ಅವತ್ತಿನ ಹೆಸರಾಯಿತು. ಮುಂದೆ ಸಮುದ್ರವನ್ನು ಸೇರಿ ಕೆಳಗಿಳಿತಾಳೆ, ಪಾತಾಳಕ್ಕೂ ಎಲ್ಲದರ ಮೇಲೆ ಹರಿದಂತೆ ಅವರೆಲ್ಲ ವೈಕುಂಠಕ್ಕೆ ಹೊರಟುಬಿಟ್ಟರು. ವಿಷ್ಣು ಪಾದೋದಕ ಯಾರ ಬೂದಿ ಮೇಲೆ ಹರಿಯುತ್ತೋ ಅವರಿಗೆ ಸದ್ಗತಿಯಾಗುತ್ತೆ ಅಂತ ಹೇಳಿದರೆ, ನಾವು ಈ ರೀತಿ ಯೋಚನೆ ಮಾಡಬಾರದು, ಯಾರನ್ನ ಕರೆದು ನಮ್ಮ ಬೂದಿನ ಹಾಕ್ರಪ್ಪ ಗಂಗಾ ನದಿಯಲ್ಲಿ ಅಂತ ಕೇಳಬಾರದು. ನಾವೇ ಮುಳುಗಿಬಿಟ್ರೆ ಎಷ್ಟು ಸುಲಭ, ನಾವು ಈ ರೀತಿ ಪ್ಲಾನ್ ಮಾಡಿಬಿಡ್ತೇವೆ, ನಮ್ಮ ಬೂದಿನ ಹುಷಾರಾಗಿರ್ರಿ, ಗಂಗಾ ನದಿಯಲ್ಲಿ ಹಾಕಿಬಿಡಿ, ಸದ್ಗತಿಯಾಗಲಿ, ಹಾಕಿ ತಪ್ಪಲ್ಲ, ನಾವೇ ಸ್ನಾನ ಮಾಡಿದ್ರೆ ಬೂದಿ ಹಾಕಿದ್ರೇನು ಉಪಯೋಗ? ಅದರಿಂದ ನಾವು ಬದುಕಿರೋದು ಸ್ನಾನ ಮಾಡೋಣ, ಆಮೇಲೆ ಬೂದಿ ಹಾಕುವ ವ್ಯವಸ್ಥೆಯನ್ನು ಮಾಡಬೇಕೇ ಹೊರತು ಬರೀ ಬೂದಿಗೆ ಕಾಯ್ತಾ ಕೊಡಬಾರದು, ಈ ಮಧ್ಯೆ ಬಹಳ ತಪ್ಪಾಗುತ್ತೆ. ಇದು ಗಂಗೆಯ ಒಂದು ಉದ್ಭವದ ಕಥೆ, ಗಂಗಾಜನಕನ ಪಾವಿತ್ರ್ಯದ ಕಥೆ. ಆ ದೃಷ್ಟಿಯಿಂದ ಭಾಗವತ ಗಂಗೆಯೊಳಗೆ ಗಂಗಾ ನದಿಯ ವಿಶೇಷ ಮಹತ್ವ ಬಂದಿರೋದು ಕೂಡ ಅದರ ಮಹತ್ವಕ್ಕೆ ದ್ಯೋತಕ. ಭಾಗೀರಥಿಯಾಗಿ ಬಂದಿದ್ದಾಳೆ, ಪ್ರತಿಯೊಬ್ಬರು ಕೂಡ ಗಂಗಾ ಸ್ನಾನ ಪ್ರತಿನಿತ್ಯ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲ ಸ್ವಾಮಿ, ಪ್ರತಿನಿತ್ಯ ಕಾಶಿಗೆ ಹೋಗಬೇಕಾಗಿದ್ರೆ ಹರಿದ್ವಾರಕ್ಕೆ ಹೋಗಬೇಕಾ? ಅಲ್ಲಿ ಹೋದರೂ ಗಂಗೆ ಹೇಗಿದೆ ಅಂತ ಗೊತ್ತಲ್ಲ, ಮತ್ತೇನ್ ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಗಂಗೆಗೆ ಭಾರಿ ಅನುಗ್ರಹ ಮಾಡಿದ್ದಾರೆ, ಗಂಗೆಗೆ ಹೋಗಿ ಸ್ನಾನ ಮಾಡಬೇಕಾದ ಸಾಧ್ಯವಾದರೆ ಮಾಡಿ ಅಂತ ಹೋದರೆ, ಗಂಗಾ ಗಂಗೇತಿ ಯೋ ಬ್ರೂಯ ಯೋಜನಾನಾಂ ಶತ ಇರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸ ಗಚ್ಚತಿ. ಮನೆಯಲ್ಲೇ ಸ್ನಾನ ಮಾಡ್ತಾ ಗಂಗಾ ಗಂಗಾ ಅನ್ಕೊಂಡ್ಬಿಟ್ರೆ ಸಾಕೇ ಸಾಕು, ಅಷ್ಟು ಪುಣ್ಯ ಕೊಡ್ತಾಳಂತೆ ಗಂಗಾದೇವಿ. ಆದ್ದರಿಂದ ವಿಷ್ಣುಪಾದೋದಕದ ವೈಭವ ಹೀಗಿದೆ. ಗಂಗಾಸ್ಥಾನದ ಮೂಲವನ್ನೇ ಈ ಕಥೆ ಹೇಳುತ್ತದೆ. ಒಂದು ಘಟ್ಟ ನಾವು ತಲುಪಿದ್ದೇವೆ. ಈಗ ಮುಂದಿನ ಘಟ್ಟ ನಾಳೆ ದಿವಸ ಸೂರ್ಯವಂಶದ ಒಂದು ಕಥೆ ಮೂದಂತೆ ಲೆಕ್ಕ. ಈಗ ಮುಂದೆ ರಾಮದೇವರ ಮಹತ್ವ ಹೇಳುತ್ತಾರೆ, ಅದನ್ನಂತೂ ಮುಟ್ಲಕ್ಕೆ ಹೋಗೋದಿಲ್ಲ. ರಾಮಾಯಣ ಶುರುವಾಗುತ್ತಾಗ ಭಾಗವತ ನಿಂತು ಹೋಗಿಬಿಡುತ್ತೆ ಎಂಬ ಕಾರಣಕ್ಕೆ ಅದನ್ನು ಹೇಳೋದಿಲ್ಲ. ರಾಮದೇವರು ಸಾಕ್ಷಾತ್ ನಾರಾಯಣ ಬರೋ ಸ್ವಲ್ಪ ಬರುತ್ತೆ ಭಾಗವತದೊಳಗೆ, ಬರೋದೆಲ್ಲ ಬರೀ ತತ್ವಾರ್ಥ ಗರ್ಭಿತವಾಗಿ ಬರುತ್ತೆ. ನೇರವಾಗಿ ಹರಿಸರ್ವೋತ್ತವ ವರ್ಣನೆ ಮಾಡೋ ರೀತಿಯಲ್ಲಿ ಬರುತ್ತೆ ಭಾಗವತದೊಳಗೆ. ಮುಂದೆ ಚಂದ್ರವಂಶದ ವರ್ಣನೆ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಚಂದ್ರವಂಶದ ವರ್ಣನೆ. ನಿನ್ನೆ ಹೇಳಿದ ಹಾಗೆ ದ್ವಾದಶಿಯಾದ್ದರಿಂದ ಅಂಬರೀಷರಾಜನ ಕಥೆನೂ ಬಂತು. ಶ್ರವಣ ದ್ವಾದಶಿ ಇವತ್ತಿನ ದಿವಸ ವಾಮನ ಜಯಂತಿ. ಆದ್ದರಿಂದ ಭಗವಂತನ ಮಹಾತ್ಮ್ಯವನ್ನು ಭಾಗವತ ಕೇಳಿದ್ದೆಲ್ಲ ಆತನ ಮಹಾತ್ಮ್ಯವೇ. ಗಂಗಾ ಉತ್ಪತ್ತಿಯಾಗಿದ್ದು ಪರಮಾತ್ಮನ ಪಾದದಿಂದ, ಆದ್ದರಿಂದ ವಾಮನ ಜಯಂತಿ ಸರಿಯೋಯಿತು. ಅದು ಭೂಮಿ ಬರಲಿಕ್ಕೆ ಕಾರಣವಾಗಿದ್ದು ಭಗೀರಥ, ಉತ್ಪತ್ತಿ ಕಾರಣವಾಗಿದ್ದು ಬಲಿಚಕ್ರವರ್ತಿ. ನಿಜವಾಗಲೂ ಬಂದು ಬ್ರಹ್ಮದೇವರು ತೊಡೆದಾಗ ಬುದ್ಧರದ ಅದತ್ತ ತಲೆಮೇಲೆ ಹಾಕೊಂಡಿದ್ರು ಮುಂದೆ ಬೆಳೆದು ಬಂದು ಈಗ ವಾಮನ ಜಯಂತಿಯ ಮುಂದಿನ ಭಾಗ ನೋಡಿದ ಹಾಗಾಯ್ತು. ನಾಳೆ ನಾಡಿದ್ದು ಆಯ್ತು, ಮೂರು ದಿವಸ ನಮಗಿದೆ. ಇನ್ನು ಮೂರು ದಿವಸ ಇದೆ, ಮೂರು ಸ್ಕಂದ ಇದೆ. ದಶಮ ಸ್ಕಂದ, ಏಕಾದಶಿ ಸ್ಕಂದ, ದ್ವಾದಶಿ, ಮೂರು ಸ್ಕಂದ, ಸರಾಸರಿ ಒಂದು ಸ್ಕಂದ ಆಗಬೇಕು. ನಾಳೆ ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗಿ ಕೃಷ್ಣಾವತಾರದವರೆಗೆ ನಾಳೆಯ ಕಥೆ, ಕೃಷ್ಣನ ಬಾಲ್ಯಲೀಲೆಗಳನ್ನು ನಾಳೆ ನೋಡುತ್ತೇವೆ. ಚಂದ್ರವಂಶದ ಕೆಲವರ ಕಥೆ, ಕೃಷ್ಣಾವತಾರದ ಕಥೆ, ಕೃಷ್ಣನ ಬಾಲ್ಯಲೀಲೆಗಳ ಮಹತ್ವವನ್ನು ನಾಳೆ ನೋಡುತ್ತಾ ಈ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳುತ್ತಾ ಒಂದು ಪ್ರಕಟಣೆ. ಶ್ರೀ ಮಾಧ್ವಯೋಗ ಸಂಘ ಅಂತಕ್ಕಂಥ ಸಂಸ್ಥೆ ಈ ಊರಲ್ಲಿದೆ. ಮೊಟ್ಟ ಮೊದಲ ಬಾರಿಗೆ ಒಂದು ವಿದ್ಯಾರ್ಥಿಗಳಿಗೋಸ್ಕರ, ಮಾಧ್ವ ವಿದ್ಯಾರ್ಥಿಗಳಿಗೋಸ್ಕರ ಜನ್ಮ ತಡೆದ ಒಂದು ಅಪೂರ್ವ ಸಂಸ್ಥೆ. ಇವತ್ತಿಗೂ ಕೂಡ ಬೆಂಗಳೂರಿನ ಲೌಕಿಕ ಓದ್ತಕ್ಕಂಥವರಿಗಿರ್ತಕ್ಕಂಥ ಒಂದೇ ಒಂದು ನೆಲೆ ಬೇರೆ ಊರವರಿಗೆ ಅಂದರೆ ಮಾಧ್ವಯೋಗ ಸಂಘದಂತಹ ಹಾಸ್ಟೆಲ್ ಅದು ಒಳ್ಳೆಯ ಹಾಸ್ಟೆಲ್. ಅದರಲ್ಲಿ ತುಂಬಾ ಜನಕ್ಕೆ ಅದರಿಂದ ಅನುಕೂಲವಾಗಿದೆ. ಅಂತ ಹಾಸ್ಟೆಲ್ ಇವತ್ತಿನ ದಿವಸ 120 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದರು ಕಾರ್ಯಕರ್ತರು. ಅದನ್ನು ನಡೆಸೋದು ತುಂಬಾ ಬಡ ವಿದ್ಯಾರ್ಥಿಗಳು ಅದರಲ್ಲಿ ಸೇರಿಕೊಂಡಿದ್ದಾರೆ. ನಡೆಸೋದವರೇ ತುಂಬಾ ಶ್ರಮದ ಕೆಲಸ. ಆ ದೃಷ್ಟಿಯಲ್ಲಿ ದಾನಿಗಳು ಮುಂದೆ ಬಂದರೆ ಅನೇಕ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಕ್ಕಾಗುತ್ತೆ ಅಂತ ಹೇಳಿ ಒಂದು ಸ್ಕೀಮ್ ಅನ್ನು ಮಾಡಿದ್ದಾರೆ. ಅವರು ಕರಪತ್ರಗಳನ್ನೆಲ್ಲರಿಗೂ ಕೊಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯತೆ ಇದ್ದವರೆಲ್ಲ ಪಾಲ್ಗೊಂಡು ಹುಡುಗರ ವಿದ್ಯಾಭ್ಯಾಸದ ಕಾರ್ಯಕ್ಕೆ ಯಥಾಶಕ್ತಿ ಸೇವೆ ಸಲ್ಲಿಸತಕ್ಕಂಥ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಎಷ್ಟಿದೆ ಕಶ್ಯಪ್ಪ?